శ్రీగురుభ్యో నమః హరి ఓం హేత్వైవం చిదానంద విగ్రహం తదనుగ్రహం పశక్వైవచ్చిదం శాపాన్మణిత్వైవ విమోచనం స్మరామగ్రహణాదేవానిరస్తత్రహ విగ్రహం వృందావనగతం వందే బ్రహ్మవిప్రేంద్రవందితం స్వాంతస్థానాంతశయ్యాయ పూర్ణజ్ఞానకారణస్తే ఉత్తుంగవాస్తరంగాయ మధ్వగుప్తాత్రయే నమః. గురుమతుల పునజ్ఞం సద్గుణైకాధివాసం శమలపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం భయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరాచితానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యా గురున్మమ బ్రహ్మచర్య హరిప్రీతి సువిద్యావాదశాలినః ఇష్టదాం కష్టహర్తృన్నః విద్యామాన్యాన్ మునీన్ నమః. వాజరాజపదద్వంద్వ వారిజాసప్తమానతాన్ విశ్వప్రియగురూన్ వందే మందోహం ధీమిశుద్ధయే. సత్యం సత్యం పునః సత్యం విష్ణుతీర్థప్రసాదః. సర్వే కామా భవంత్యేవ శపథో విమలసన్నిధౌ. చింతామణిం సుభక్తానాం కల్పవృక్షం చ కామదం. స్వామిం త్వాం రఘుప్రేమతీర్థం వందే హ్యభీష్టదం. శ్రీ గురుభ్యో నమః హరి ఓం. ఓం జన్మాజ్ఞాశ్చాస్వరాట్ే బ్రహ్మ హృదయాది కవయే ముఖ్యంతి సూరయ తేజో వారిమృతాం యథా వినిమయో యత్ర త్రిసర్గో మృగ నామ్నా స్వేన తదా నిరత్త కుహకం సత్యం పరం ధీమహి. శ్రీ గురుభ్యో నమః హరి ఓం. ನಂತರ ಸ್ವಯಂಭವ ಮನುವಿನ ವಂಶದ ವಿಸ್ತಾರವನ್ನೇ ಮತ್ತು ಹೇಳುತ್ತಾ ಇದ್ದಾರೆ. ಅವರ ಇನ್ನೊಬ್ಬ ಮಗ ಪ್ರಿಯವ್ರತ ರಾಜ, ಆತನ ಚರಿತ್ರೆಯನ್ನ ತಿಳಿಸಿಕೊಳ್ಳಿ ಅಂತ ಪ್ರಶ್ನೆ
ಮಾಡಿದ್ದಾರೆ.
ಪ್ರಿಯವ್ರತ ರಾಜರ ಚರಿತ್ರೆ ಪ್ರಶ್ನೆ ಮಾಡುತ್ತಾ ಇದ್ದಾರೆ. ದೇವರನ್ನ ಕಂಡವ ಸಂಸಾರಕ್ಕೆ ಮತ್ತು ಬರಲ್ಲ, ಸಂಸಾರದಲ್ಲಿದ್ದವ ದೇವರಲ್ಲಿ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಒಂದು ಹಂತ ಸೇರಿದ ಮೇಲೆ ಮತ್ತು ಹಿಂದಕ್ಕೆ ಬರಬೇಕಂದ್ರೆ ಮನಸ್ಸಿಗೆ ಇಷ್ಟ ಆಗಲ್ಲ. ಅಂತಹದ್ದು ಪ್ರಿಯವ್ರತ ರಾಜ ನಾರದರ ಉಪದೇಶದಿಂದ ತತ್ವಜ್ಞಾನ ಪಡೆದು ನಂತರ ತಿರುಗಿ ಹೇಗೆ ಬಂದ ಅಂದರೆ ಹುಟ್ಟಿದಾಗ್ಲಿಂದ ಬ್ರಹ್ಮಚಾರಿಯಾಗಿ ಭಗವಂತನ ಚಿಂತನೆ ಮಾಡತಕ್ಕಂತಹ ಮಹಾನುಭಾವ ಮತ್ತು ಮದುವೆ ಆಗಿ ಮಕ್ಕಳಲ್ಲಿ ಪಡೆದು ಇವೆಲ್ಲ ಹೇಗಾಯಿತು ಅಂತ. ಸಾಮಾನ್ಯವಾಗಿ ಹುಟ್ಟಿದಾಗ್ಲಿಂದ ಸಾಧನೆ ಚೂರು ಚೂರು ಶುರುವಾಗಿರುತ್ತೆ, ಮದುವೆ ಆಗುತ್ತೆ, ಮಕ್ಕಳಾಗ್ತಾರೆ, ನಂತರ ಮತ್ತು ವೈರಾಗ್ಯ ಬರುತ್ತೆ, ನಂತರ ಸಾಧನೆ ಪರಾಕಾಷ್ಠ ಬರುತ್ತೆ, ಹಾಗೆ ಹಾಗೆ ಹೋಗೋದು ಒಂದು ರೀತಿ. ಆದರೆ ಇದು ಹುಟ್ಟಿದಾಗ್ಲಿಂದ ನಾರದರ ಒಂದು ವಿಶೇಷ ಉಪದೇಶದಿಂದ ಕೊನೆಗೆ ಬರಬೇಕಾದ ಪರಾಕಾಷ್ಠ ಹುಡುಗಿದ ಕಾಲಕ್ಕೆ ಬಂದುಬಿಟ್ಟಿದೆ. ತಿರುಗ ಮತ್ತು ಮದುವೆ ಮತ್ತು ಬ್ಯಾಕ್ ಯಾಕೆ ಬಂದು ಅದು ಪ್ರಶ್ನೆಯಲ್ಲಿ. ಅದಕ್ಕೆ ಪ್ರಿಯವ್ರತ ರಾಜರ ಒಂದು ಅಪರೂಪದ ಚಿತ್ರಣ ಕೊಡ್ತಾ ಇದ್ದಾರೆ. ಹೇಗಿದ್ದರು ಅಂದ್ರೆ, ವಾಸುದೇವಿ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾ ಕಲಾಪ ಅಂದು, ಹೃದಯದಲ್ಲಿರುವ ಭಗವಂತನಲ್ಲಿ ತಮ್ಮ ಕಾರಕಗಳು ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳ ಕಾರ್ಯಗಳು ಅಂದ್ರೆ ಇಂದ್ರಿಯಗಳು 11, ಆ 11 ಇಂದ್ರಿಯಗಳಲ್ಲಿ ಭಗವಂತನ 11 ರೂಪಗಳು ನಿಂತು ತಾನು ಮಾಡಿಸುವ ವ್ಯಾಪಾರಗಳು, ಆ ವ್ಯಾಪಾರಗಳು ಮಾಡಿಸುವಾಗ ದೇವರ ದೇವತೆಗಳ ರೂಪಗಳು ಪ್ರಕಟ ಆಗುವುದು, ಆ ರೂಪಗಳನ್ನೇ ದೇವರಲ್ಲಿ ಯಜ್ಞತ್ವೇನ ಅರ್ಪಣೆ ಮಾಡೋದು, ಇದು ಮಾಡುತ್ತಿದ್ದಂತೆ. ಕಾರಕ ಕ್ರಿಯಾ ಕಲಾಪಗಳನ್ನ ವಾಸುದೇವನಲ್ಲಿ ಸಮಾವೇಶ ಮಾಡುತ್ತಿದ್ದ. ಅದನ್ನ ಮತ್ತು ಸರಿಯಾಗಿ ನೋಡುತ್ತಾ ಬಂದರೆ ಅದು ಹೇಗೆ ಏನು, ಷೋಡಶಿಯಲ್ಲಿ ಬಂದಿತ್ತು, ಇಂದ್ರಿಯ ವ್ಯಾಪಾರ ಪ್ರಕರಣ ಅಂತ ಬಂದಿತ್ತು. ನೆನಪಿದೆಯಾ? ಮರ್ತು ಹೋಗಿದೆ ಅಲ್ವಾ? ಒಂದು ಸಲ ನೋಡೋಣ, ಯಾಕಂದ್ರೆ ಮುಖ್ಯವಾದ ಘಟ್ಟ. ಕಥಾ ನಡೆಯುತ್ತೆ, ಅದು ಹೇಳಿ ನಮಗೆ ಬೇಕಾಗಿದ್ದೇನು ಪ್ರಧಾನ, ಅದು ಬೇಕು. ಮನಸ್ಸಿದೆ, ಸ್ಥೂಲ ದೇಹದಲ್ಲಿ ಮನಸ್ಸಿದೆ, ಅದರೊಳಗೆ ಅನಿರುದ್ಧ ದೇಹವಿದೆ, ಅಲ್ಲಿ ಮನಸ್ಸಿದೆ, ಅದರೊಳಗೆ ಲಿಂಗ ದೇಹವಿದೆ, ಅಲ್ಲೂ ಮನಸ್ಸಿದೆ, ಅದರೊಳಗೆ ಸ್ವರೂಪ ದೇಹವಿದೆ, ಅಲ್ಲೂ ಮನಸ್ಸಿದೆ, ಅದರೊಳಗೆ ಬಿಂಬನಿದ್ದಾನೆ, ಅವನಿಗೂ ಮನಸ್ಸಿದೆ. ಅನಿರುದ್ಧನ ಮನಸ್ಸಿನ ಸ್ಥಾನ, ಬಿಂಬನ ಮನಸ್ಸಿನ ಸ್ಥಾನ ಅನಿರುದ್ಧ ರೂಪ. ಆ ಅನಿರುದ್ಧ ರೂಪವೇ ನಮ್ಮ ನಾಲ್ಕು ದೇಹಗಳಲ್ಲಿ ಮನಸ್ಸಿನಲ್ಲಿ ನಿಂತಿದೆ. ಹಾಗಲ್ಲದೆ ದೇವತೆಗಳು ದೇವರು ಎಲ್ಲಾ ಕಡೆ ನಿಂತಿದ್ದಾರೆ ಆಯಾ ಮನಸ್ಸಿನ ಸ್ಥಾನದಲ್ಲಿ. ಈಗ ಒಂದು ಆಲೋಚನೆ ಬರಬೇಕಾದರೆ ಎಲ್ಲಾ ಕಡೆ ಮನಸ್ಸಿನ ವೈಬ್ರೇಷನ್ ಬರಬೇಕು. ಮೊದಲು ಬಿಂಬನ ಮನಸ್ಸಿನಿಂದ ಅನಿರುದ್ಧ ರೂಪ ಹೊರಟು ಸ್ವರೂಪ ದೇಹದ ಮನಸ್ಸಿನಲ್ಲಿ ತನ್ನ ರೂಪ ಜೊತೆಗೆ ಸೇರಿದರೆ ನಮ್ಮ ಸ್ವರೂಪ ದೇಹದ ಮನಸ್ಸಿನ ವೈಬ್ರೇಷನ್ ಬರುತ್ತೆ. ಆ ಸ್ವರೂಪ ದೇಹದ ಮನಸ್ಸಿನಿಂದ ದೇವರ ವಾಯುದೇವರ ರೂಪಗಳು ಹೊರಟು ಲಿಂಗದೇಹದ ಮನಸ್ಸಿನಲ್ಲಿ ಸೇರಿದರೆ ಲಿಂಗದೇಹದ ಮನಸ್ಸಿನಲ್ಲಿ ವೈಬ್ರೇಷನ್ ಬರುತ್ತೆ. ಅಲ್ಲಿ ದೇವರ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ರೂಪಗಳು ಹೊರಟು ಅನಿರುದ್ಧ ದೇಹಕ್ಕೆ ಬಂದರೆ ಮನಸ್ಸಿನಲ್ಲಿ ಅಲ್ಲಿ ಅನಿರುದ್ಧ ದೇಹದ ಮನಸ್ಸಿನಲ್ಲಿ ಚೆನ್ನಾಗಿ ತರಂಗಗಳು ಬರುತ್ತೆ. ಅಲ್ಲಿಂದ ದೇವರ ದೇವತೆಗಳೆಲ್ಲ ರೂಪಗಳು ಹೊರಟು ಇಲ್ಲಿ ನಮ್ಮ ಮನಸ್ಸಿನಲ್ಲಿರುವ ದೇವರ ದೇವತೆಗಳೆಲ್ಲರ ರೂಪಗಳಿಗೆ ಅಂತಕ್ಕದು ಅದಕ್ಕದು ಅದಕ್ಕದು ಐಕ್ಯ ಆದರೆ ಒಂದು ಆಲೋಚನೆ ಹುಟ್ಟುತ್ತೆ. ಇಷ್ಟು ಪ್ರಾಸೆಸ್ ಬೇಕು. ಒಂದು ಆಲೋಚನೆ ಬೇಕಾದ್ರೆ ಅದು ಉಪ್ಪು ಕುರಿತಾಗಿರ್ಬಹುದು, ಹಾಲು ಕುರಿತಾಗಿರ್ಬಹುದು, ಕಾಫಿ ಕುರಿತಾಗಿರ್ಬಹುದು, ಯಾವುದೇ ಆಲೋಚನೆ ಆಗಿರಬಹುದು, ಒಂದು ಆಲೋಚನೆ ಬರಬಾರದೆ ಇಷ್ಟು ದೇವತೆಗಳ ರೂಪಗಳು ದೇವರ ರೂಪಗಳು ಹೊರಬರಬೇಕಾಗಿದ್ದೆ. ನೋ ಅದರ್ ಗೋ. ಹೇಗೆ ಪದಾರ್ಥ ಇದೆ, ಪದಾರ್ಥದಲ್ಲಿ ಮೋಷನ್ ಬರಬೇಕಾದರೆ ಒಂದು ಶಕ್ತಿ ದೂಡಬೇಕಾಗಿದ್ದೆ, ಆಲೋಚನೆಗಳು ಬರಬೇಕಾದ್ರೆ ಹಿಂದೆ ಶಕ್ತಿ ಇರಬೇಕಾಗಿದ್ದೆ ಅಲ್ಲ. ಇಷ್ಟು ತತ್ವಾಭಿಮಾನಿಗಳು ಅವರೂ ಜಡತುಲ್ಯರೇ, ದೇವರಿಲ್ಲದಿದ್ದರೆ ಅವರೆಲ್ಲರೊಳಗೆ ತಾನೇ ನಿಂತು ಅವರ ಮೂಲಕ ಇದು ದೂಡಿ ತರ್ತಾನಂತ. ಅವರ ಸಾಧನೆ ಆಗ್ಬೇಕು, ನಮ್ಮ ಸಾಧನೆ ಆಗ್ಬೇಕು, ಆಲೋಚನೆ ಹೊರಗೆ ಬರಬೇಕು. ಸೊ ಜಗತ್ತಿನಲ್ಲಿ ಪ್ರತಿಯೊಂದು ಕಣಕಣವನ್ನು ಅವನೇ ದುಡ್ತಾ ತರ್ತಾ ಇದ್ದಾನೆ. ಹಿ ಇಸ್ ದಿ ಫಸ್ಟ್ ಕ್ಯಾರಿಯರ್, ಎಲ್ಲ ತರ್ತಾ ಇದ್ದಾನೆ. ಸರಿ, ಅಂತ ಕಾಲಕ್ಕೆ ಒಂದು ಆಲೋಚನೆ ಹುಟ್ಟಿದರೆ ಆ ಆಲೋಚನೆ ಆಕಾರದಲ್ಲಿ ದೇವರ ದೇವತೆಗಳ ರೂಪಗಳು ನಿಂತಿವೆ. ಆ ಆಲೋಚನೆ ನಿಂತಿರಬೇಕಾದ್ರೆ ಅಂತದ್ದ ರೂಪಗಳು ಮತ್ತು ಹುಟ್ಟಿ ಅದನ್ನ ನಿಯಮನ ಮಾಡುತ್ತೆ. ಯಾವ ರೂಪಗಳು ನಿಯಮನ ರೂಪಗಳಿಲ್ಲ ಅಂತ ಆಲೋಚನೆ ಹೋಗ್ಬಿಡುತ್ತೆ. ಇಷ್ಟಿದೆ. ಹಾಗಾದರೆ ನಮ್ಮ ಜೀವನದಲ್ಲೂ ಬೆಳಿಗ್ಗೆದ್ದು ದೇವರಿಗೆ ವಿಶೇಷವಾದ ಪೂಜೆ ಸಲ್ಲಿಸಬೇಕು ಅಂದರೆ ಇವತ್ತು ನನ್ನ ಮನಸ್ಸಿನಿಂದ ಏನೇನು ಆಲೋಚನೆಗಳು ಬರುತ್ತೆ ಅದು ಒಳ್ಳೆಯದು ಕೆಟ್ಟದು ನನ್ನ ಕರ್ಮಾನುಸಾರ ನೀ ಹುಟ್ಟಿಸುವ ಆಲೋಚನೆಗಳು ಅದರಲ್ಲೆಲ್ಲ ನಿನ್ನ ರೂಪಗಳು ಬಂದಿವೆಯೋ ಇಲ್ವೋ? ಬಂದಿವೆ. ದೇವತೆಗಳ ರೂಪಗಳು ಬಂದಿವೆಯೋ ಇಲ್ವೋ? ಬಂದಿವೆ, ಹುಟ್ಟಿವೆ. ಆ ರೂಪಗಳನ್ನು ನೀನೇ ಸ್ವೀಕಾರ ಮಾಡ್ತಾ ಇದ್ದೀಯ. ಏನು ಸ್ವೀಕಾರ ಮಾಡೋದು? ದೇವ ಹಾಲು ನಮ್ಮಿಂದ ಕುಡಿಸಿದ, ಹಾಲು ಕುಡಿದು ಹಾಲು ಕುಡಿದ್ರೆ ಸುಖ ಆಯಿತು. ಹೇಗಾಯಿತು? ಹಾಲಿನಲ್ಲಿ ಭಗವದ್ ರೂಪ, ನಮ್ಮ ಬಿಂಬ ರೂಪ, ಎರಡು ಐಕ್ಯ ಆದರೆ ನಮಗೆ ರುಚಿ ಗೊತ್ತಾಗುತ್ತೆ. ಹಾಗೆ ಒಂದು ಆಲೋಚನೆ ಬಂದಾಗ ನಮಗೆ ಯಾರ ಕುರಿತು, ನಮ್ಮ ಇಷ್ಟವಾದವರ ಕುರಿತು ಆಲೋಚನೆ ಬಂದಾಗ ಸುಖ, ಬೇಡದವರ ಆಲೋಚನೆ ಬಂದಾಗ ದುಃಖ, ಎರಡು ಕಟ್ಟಿಟ್ಟಿದೆ. ಹೌದಾ? ಇಷ್ಟವಾದವರ ಕುರಿತು ಆಲೋಚನೆ ಬಂದಾಗ ನಮ್ಮೊಳಗಿರುವ ಭಗವಂತ ಅಲ್ಲಿರುವಂತ ಯಾವುದು ಆಲೋಚನೆಯಲ್ಲಿರುವಂತಹ ರೂಪಗಳನ್ನ ತಾನು ಸ್ವೀಕಾರ ಮಾಡಿದರೆ ನಮಗೆ ಆಲೋಚನೆಯಿಂದ ಸುಖ, ಅಥವಾ ನಮಗೆ ದುಃಖ ಕೊಡಬೇಕಾದರೆ ತನ್ನ ರೂಪಗಳು ತಗೊಂಡ್ರೇನೆ ನಮಗೆ ದುಃಖ. ಈ ರೀತಿಯಲ್ಲಿ ದುಃಖ ಆಗಲಿ ಸುಖ ಆಗಲಿ ಭಗವಂತ ಆಲೋಚನೆ ಮೂಲಕ ಕೊಡ್ತಾ ಇದ್ದಾನೆ. ಹಾಗೆ ಹನ್ನೊಂದು ಇಂದ್ರಿಯಗಳ ವ್ಯಾಪಾರದಲ್ಲೂ ಪ್ರತಿಯೊಂದು ಇಂದ್ರಿಯದ ವ್ಯಾಪಾರವೂ ಹೀಗೆ. ಬೆಳಿಗ್ಗೆ ಎಲ್ಲ ಓಡಾಡಿದ್ದೀರ, ವಿಷ್ಣುದೇವ ಮಾಡಿದಿರ, ತಿರುಗಾಡಿದಿರ, ಎಲ್ಲ ಮಾಡಿದಿರ, ಬಡಿಸಿದಿರ, ಉಪಚಾರ ಮಾಡಿದಿರ, ಎಲ್ಲ ಆಯಿತು. ಅದರಲ್ಲಿ ಕಣ್ಣಿನ ವ್ಯಾಪಾರ ನಡೆಯಿತು, ಮೂಗಿನ ವ್ಯಾಪಾರ ನಡೆಯಿತು, ಕೈ ವ್ಯಾಪಾರ ನಡೆಯಿತು, ಕಾಲಿನ ವ್ಯಾಪಾರ ನಡೆಯಿತು, ನಾಲಿಗೆ ವ್ಯಾಪಾರ ನಡೆಯಿತು, ಎಲ್ಲದರ ವ್ಯಾಪಾರ ನಡೆಯಿತು. ಹೌದಾ? ಇಷ್ಟು ವ್ಯಾಪಾರಗಳಲ್ಲಿ ದೇವರ ರೂಪಗಳು ಪುಂಖಾನುಪುಂಖವಾಗಿ ಹುಟ್ಟಿರಬೇಕಲ್ವಾ? ಬೈ ಹಾಗಾದರೆ ಆ ಹುಟ್ಟಿದ ರೂಪಗಳೆಲ್ಲ ಅಲ್ಲಲ್ಲಿ ಅಲ್ಲಲ್ಲಿರುವ ರೂಪಗಳನ್ನು ದೇವರು ತಗೊಂಡಿರಬೇಕಾ? ತಗೊಂಡಿದ್ರೆ ಅದು ಸುಖ ಆಗಬೇಕಾ? ಹೌದಾ? ಬಂದ್ರ ಯಾರನ್ನ ಬಂದ್ರೆ ಮಾತಾಡಿಸಿದಿರ, ಮಾತಾಡಿಸಿದಕ್ಕೆ ನಿಮ್ ತೃಪ್ತಿ ಆಯ್ತಾ? ನೀವು ಮಾತಾಡಿಸಿದಕ್ಕೆ ಅವರು ತೃಪ್ತಿ ಆಯ್ತಾ? ಹೌದು. ಪಡಿಸಿದಿರ, ಅವ್ರ ತೃಪ್ತಿ ಆಯ್ತಾ? ಕೊಟ್ಟಾರೆ, ಎಲ್ಲರಿಗೂ ತೃಪ್ತಿ ಎಲ್ಲ ಕಡೆ ಬಂತು. ಅದು ಕೊಟ್ಟವ ಅವನೇ. ಅಲ್ಲಲ್ಲಿ ಹುಟ್ಟಿದ ತನ್ನ ರೂಪಗಳನ್ನು ತಾನು ಸ್ವೀಕಾರ ಮಾಡಿ ಅವರವರಿಗೆ ತೃಪ್ತಿ ಕೊಡುತ್ತಾನೆ. ಈಗ ಸಂಕಲ್ಪ ಏನಂತ, ಬೆಳಿಗ್ಗಿನಿಂದ ರಾತ್ರಿ ಪರ್ಯಂತ ನನ್ನ 11 ಇಂದ್ರಿಯಗಳಿಂದ ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳೇನು ನಡೆಯುವ ಕಾಲಕ್ಕೆ, ಮೂರು ರೀತಿ ಕರ್ಮಗಳು ಈ ನಡೆಯುವ ಕಾಲಕ್ಕೆ 11 ಇಂದ್ರಿಯಗಳಲ್ಲಿ ಮೊದಲೇ ಇದ್ದ ನಿನ್ನ ರೂಪಗಳು ದೇವತೆಗಳ ರೂಪಗಳು, ಆ ವ್ಯಾಪಾರ ಆಗುವಾಗ ಪ್ರಕಟ ಆದ ನಿನ್ನ ರೂಪಗಳು ದೇವತೆಗಳ ರೂಪಗಳು, ಅದರಲ್ಲಿ ಸುಖ ಕೊಡಲಿಕ್ಕೆ ನಿನ್ನ ರೂಪಗಳು ನೀನು ಸ್ವೀಕಾರ ಮಾಡಿದ್ದು, ಈ ರೂಪಗಳ ಗುಂಪೆಲ್ಲ ಏನಿದೆ ಇದೆಲ್ಲ ನಿನ್ನ ಪೂಜೆ ಹರಿಯೇ, ನಿನ್ನಲ್ಲಿ ಐಕ್ಯ ಅಂತ. ಇದನ್ನು ಶೇಷದಾಸರು ಒಂದು ಮಾತಲ್ಲಿ ತಿಳಿಸಿಕೊಡುತ್ತಾರೆ. ಪ್ರಾದೇಶ ನಾಮಕನೇ ಯಜ್ಞ ನಾಮಕನೆಂದು ಪದೋ ಪದೋಪದಿಗೆ ಎಲ್ಲ ರೂಪಗಳ ಐಕ್ಯ ತಿಳಿಯೋ ನೀನು ಅಂದ್ರು, ಅರ್ಥವೇ ಆಗಲ್ಲ. ಈಗೇನಾಯ್ತು, ಹೃದಯದಲ್ಲಿರುವ ರೂಪ ಅಗ್ನಿ ಉರಿತಾ ಆಯಿದೆ, ತುಪ್ಪ ಹಾಕಬೇಕು. ಯಾವುದು ತುಪ್ಪ? ಆಯಾ ಇಂದ್ರಿಯಗಳ ವ್ಯಾಪಾರ ಆಗುವಾಗ ಹುಟ್ಟಿದ ಭಗವದ್ ರೂಪಗಳೇ ಅಲ್ಲಿ ತುಪ್ಪ, ದೇವರ ರೂಪಗಳು ದೇವರಲ್ಲಿ ತುಪ್ಪ. ಇದು ಯಜ್ಞ, ದೊಡ್ಡ ಯಜ್ಞ. ಈ ಯಜ್ಞ ಒಂದು ದಿವಸ ಮಾಡಿದರೆ, ಒಂದು ದಿವಸ ಈ ತರ ಎಲ್ಲಾ ಚಿಂತನೆ ಮಾಡಿ ಶ್ರೀಹರೇ ನಿನಗರ್ಪಿತ ಅಂದ್ರೆ 100 ವರ್ಷ ಬದುಕಿ ಸಾಧನೆ ಮಾಡಿದರೆ ಎಷ್ಟು ಫಲ ಬರಬೇಕು, ಒಂದು ಸಲ ಅನುಸಂಧಾನ ಮಾಡಿದ್ರೆ ಅಷ್ಟು ಬರುತ್ತೆ. ಅಂತಹದ್ದು 100 ವರ್ಷ ಹಾಗೆ ಅನುಸಂಧಾನ ಮಾಡಿ ಬದುಕಿದರೆ ಇನ್ನಷ್ಟು ಫಲ ಬರಬೇಕು. ಇದು ಅಪರೋಕ್ಷ ಜ್ಞಾನಕ್ಕೆ ವಿಶೇಷ ಸಾಧನ ಅಂತ ಹೇಳ್ತಾರೆ. ಇದನ್ನೇ ಷೋಡಶಿಕಾರರು ಹೇಳಿದ್ರು. ನಿಮಗೆ ಎಲ್ಲಿ ಸಿಕ್ತು ಅಂತ ಕೇಳಿದರೆ ನೋಡಿ, ಪ್ರಿಯವ್ರತ ರಾಜ ಮಾಡಿದ್ದಾರೆ ಹೇಳ್ತಾರೆ. ವಾಸುದೇವೇ ಭಗವತಿ, ಹೃದಯದಲ್ಲಿರುವಂತಹ ಭಗವಂತನಲ್ಲಿ ಕಾರಕ ಕ್ರಿಯಾಕಲಾಪಗಳು, ಇಂದ್ರಿಯಗಳಲ್ಲಿ ಕ್ರಿಯೆಗಳು ನಡೆದಾಗ ಅಲ್ಲಿ ಭಗವಂತನ ವಿಶೇಷ ರೂಪಗಳನ್ನ ಸಮಾವೇಶ ಮಾಡಿದ್ರಂತೆ. ಎಲ್ಲಾ ರೂಪಗಳು ತಂದು ಬಿಂಬ ನೀನು ಮಾಡಿಸಿದ್ದು, ನೀ ಮಾಡಿಸಿದ್ದು ಅಂತ ಅಲ್ಲಿ ಅನ್ವಯ ಮಾಡಿದ್ರು. ಯಾವಾಗವಾಗ? ತಿನ್ನುವಾಗ, ತಿರುಗುವಾಗ, ಕುಡಿಯುವಾಗ, ಕೂರುವಾಗ, ಏಳುವಾಗ, ನೋಡುವಾಗ, ಎಲ್ಲಾ ಕಡೆ ಭಗವದ್ ರೂಪಗಳ ಚಿಂತನೆ. ಅದು ಅರ್ಪಣೆ, ಒಂದು ಸಲ ಮಾಡಿದ್ವು, ಎರಡು ಸಲ ಮಾಡಿದ್ವು, ಮೂರು ಸಲ ಸಾಕಪ್ಪ, ಇಲ್ಲ ಇದು ದೀಕ್ಷ. ಇದೇ ಅಪರೋಕ್ಷ ಜ್ಞಾನಕ್ಕೆ ಹಾದಿ. ಇದರಲ್ಲಿ ಬೇಸರ ಭಾವ, ಇದು ಮಾಡ್ತಾ ಮಾಡ್ತಾ ಹೋದ್ರೆ ಅದ್ಭುತವಾದ ಆನಂದ ಆಗುತ್ತೆ, ಮಾಡಲೇಬೇಕು ಅಂತ ದೀಕ್ಷ ಕೊಟ್ಟದ್ದು ಗುರುಗಳನ್ನ ಆಗುತ್ತೆ. ಇದನ್ನ ಮಾಡಿ ಅದನ್ನು ತೆಗೆದ್ರು ಅರಣ್ಯಕಾಚಾರ್ಯರು, ನೀವು ಮಾಡಿ ನೋಡಿಪ್ಪ, ಯಾಕಂದ್ರೆ ಬದುಕು ಕೊಟ್ಟದ್ದೇ ಸಾಧನೆ ಮಾಡ್ಲಿಕ್ಕೆ, ಇಂಥದ್ದನ್ನು ಬರುತ್ತೋ ಇಲ್ಲೋ ಅಂತ. ಈ ರೀತಿಯಲ್ಲಿ ಪ್ರಿಯವ್ರತರಾಜರು ತಮ್ಮ ಸಾಧನೆಯನ್ನು ಮುಂದುವರಿಸ್ತಾ ಇರುವಾಗ ಬ್ರಹ್ಮದೇವರು ಬರ್ತಾ ಇದ್ದಾರೆ. ಇಲ್ಲಿ ಪ್ರಿಯವ್ರತರಾಜ ತಂದೆಯವರು ರಾಜ್ಯವನ್ನು ಸ್ವೀಕಾರ ಮಾಡುವಂದ್ರೆ ಮಾಡುತ್ತಾ ಇಲ್ಲ, ನಾನು ವೈರಾಗ್ಯ ಬಂದಿದೆ, ನನಗೆ ಭಗವಂತನ ಚಿಂತನೆ ಮಾಡ್ತಾ ಇದ್ದೇನೆ, ನಿಮ್ ಸಂಪತ್ತು ಬೇಡ, ರಾಜ್ಯ ಬೇಡ, ನನ್ನ ಪಾಡಿನ ಆಗುತ್ತೇನೆ. ಬ್ರಹ್ಮದೇವರನ್ನು ಹೇಳ್ತಾ ಇದ್ದಾನೆ, ಅಪ್ಪ ನೀನು ಮದುವೆ ಆಗು, ಸಂತಾನ ಪಡೆಯಬೇಕು, ರಾಜ್ಯ ಪಾಲನೆ ಮಾಡಬೇಕು. ನೀನು ಮೂಲೆಗೆ ಕೂತರೆ ದೇವರ ಪ್ರೀತಿ ಆಗಲ್ಲ, ರಾಜ್ಯ ಪಾಲನೆ ಮಾಡುತ್ತಾ ಸಂತಾನ ಪಡೆದು ಮದುವೆ ಆಗಿ ಸಂತಾನ ಪಡೆದು ಆ ರೀತಿ ಮಾಡುವಾಗ ಇದನ್ನು ಬಿಡದೆ ಮಾಡು. ಏನು ಈ ಕಾರ್ಯಕಲಾಪಗಳ ಚಿಂತನೆ ಏನಿದೆ, ಆ ಕಾರ್ಯಗಳು ಮಾಡುವಾಗ ದೇವರಿಗೆ ಅರ್ಪಣೆ ಮಾಡುತ್ತಾ ಸತತ ಮಾಡು, ಯಜ್ಞತ್ವೇನ ಮಾಡು, ಭಗವಂತ ಪ್ರೀತನಾಗ್ತಾನೆ. ಇಲ್ಲ ಸ್ವಾಮಿ, ನನಗೆ ಮತ್ತು ಸಂಸಾರಕ್ಕೆ ಬಿದ್ದರೆ ಮತ್ತು ತಿರುಗಿ ಹೇಳುತ್ತೇನೋ ಇಲ್ಲ, ಮೋಹ ಬರುತ್ತೆ ನನಗೆ ಅಂದರೆ ಅದು ಯಾರಯ್ಯ ಹೆದರಬೇಕಾಗಿದ್ದು? 6 ಶತ್ರುಗಳನ್ನ ಗೆಲ್ಲದೇ ಇದ್ದವರು ನೀ ಗೆದ್ದಿದ್ದೀಯ ಹೇಳ್ತಾರೆ. ಗೃಹಾಶ್ರಮಕ್ಕಿನ್ನು ಕರೋತ್ಯವದ್ಯಂ, ಗೃಹಸ್ಥಾಶ್ರಮ ನಿನಗೇನಯ್ಯ ಅಂತ ತೊಂದರೆ ಕೊಟ್ಟದು, ನೀನು ಮೊದಲೇ ಗೆದ್ದಿದ್ದೀಯ, ಗೆಲ್ಲದೇ ಇದ್ದವರ ಪರಿಸ್ಥಿತಿ ಅದು. ಆಗ ಮತ್ತೆ ಪ್ರಶ್ನೆ ಬರ್ತಾ ಇದೆ, ಗೆಲ್ಲದೇ ಇದ್ದಂತ ನಾವು ಗೆಲ್ಲುವ ಪರಿಸ್ಥಿತಿ ಹೇಗೆ ಅಂದರೆ ಹೇಳ್ತಾರೆ, ದುರ್ಗಾಶ್ರಯ ಮಾಡಿಕೋಬೇಕಂತೆ, ನಮ್ಮ ಸುತ್ತ ಕೋಟೆ ಕಟ್ಟಿಕೊಂಡು ಶತ್ರುಗಳನ್ನ ಗೆಲ್ಲಬೇಕು. ಯಾವ ಶತ್ರು ಕೋಟೆಯನ್ನ ಅಂದರೆ, ಶ್ರೀ ಹರಿ ಗುರು ಚರಣ ದುರ್ಗಾಶ್ರಿತ, ದೇವರ ಗುರುಗಳ ಚರಣವನ್ನು ಗಟ್ಟಿಯಾಗಿ ಆಶ್ರಯ ಮಾಡಿದರೆ ಅದು ಭದ್ರವಾಗಿರುತ್ತಂತೆ, ಅದು ನಮ್ಮನ್ನ ನಾನಾ ರೀತಿಯಾದ ಆರು ಶತ್ರುಗಳಿಂದ ಕಾಪಾಡುತ್ತೆ, ಕಾಮ ಕ್ರೋಧಾದಿಗಳಿಂದ ಕಾಪಾಡಿ ಬಿಡುತ್ತೆ. ಇಷ್ಟು ನಮ್ಮಲ್ಲಿ ಗುರುಗಳಂತರ್ಯಾಮಿ ಭಗವಂತನ ಪದಾರ್ಪಣದಲ್ಲಿ ಭಕ್ತಿ ಹೆಚ್ಚು ಆಗ್ತಾ 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 ಹೋಗ್ಬೇಕು. ಅದು ನಮಗೆ ಗೊತ್ತಾಗುತ್ತೆ ಹೇಗೆ ಬಿ ಪಿ ಆಪರೇಟರ್ಸ್ ಪ್ರೆಸ್ ಮಾಡ್ತಾ ಇದೆ, ಸರ 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 ಹೇಳ್ತಾ ಇರತ್ತ, ಅದು ಅದೇ ನಮಗೆ ಗೊತ್ತಾಗ್ತಾ ಇರತ್ತೆ. ನಮಗೆ ಅಭ್ಯಾಸ ನಾವು ಹೇಳಿದೆ ಅಲ್ವಾ, ಅದು ಬೇಗ ಅರ್ಥ ಆಗುತ್ತೆ. ಆ ರೀತಿಯಲ್ಲಿ ನಮಗೂ ಭಕ್ತಿ ಹೆಚ್ಚಾಗುವುದು ಕಾಣ್ತಾ ಇರುತ್ತೆ. ಅಂದರೆ ಮೊದಲು ಮೊದಲು ದೇವರಲ್ಲಿ ಗುರುಗಳಲ್ಲಿ ಭಕ್ತಿ ಚೋರು, ಸಂಶಯವೂ ಚೋರು ಜಾಸ್ತಿ ಇರುತ್ತೆ. ಸಂಶಯವೇ ಜಾಸ್ತಿ, ಭಕ್ತಿ ಚೋರು. ಹಾಗೋ ಹೀಗೋ ಹಾಗೋ ಹೀಗೋ ಹಾಗೋ ಹೀಗೋ ಸಂಶಯ ಕಡಿತ 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 ಒಳಗೊಳಗೆ ಒಳಗೊಳಗೆ ಬೆಳೀತಾ ಬರುತ್ತೆ ಬೆಳೀತಾ ಬರುತ್ತೆ ಬೆಳೀತಾ ಬರುತ್ತೆ. ಅದಕ್ಕೆ ತಕ್ಕಂತೆ ದೇವರು ಒಳಗೇನೆ ದೃಷ್ಟಾಂತ ಕೊಡ್ತಾ ಇರ್ತಾನೆ, ನಿದರ್ಶನ ಕೊಡ್ತಾನೆ, ಸ್ವಪ್ನ ದೃಷ್ಟಾಂತ, ಭಗವಂತನ ವಿಶೇಷವಾದ ದರ್ಶನ, ಒಳಗೊಳಗೆ ಭಗವಂತನ ಚಿಂತನೆ ಬೆಳೀತಾ ಬೆಳೀತಾ ಬರುತ್ತೆ. ಹಾಗೆ 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 ಭಕ್ತಿ ಒಂದು ಹಂತಕ್ಕೆ ಬೆಳೆದ ಮೇಲೆ ಸಂಶಯ ಪೂರ್ತಿ ಸತ್ತದು. ಆಗ ಗುರುಗಳ ಪರಮಾನುಗ್ರಹ, ಗುರು ಭಗವಂತನ ಅನುಗ್ರಹ ಆಗುತ್ತೆ. ಈ ಗುರುಗಳಿರ್ತಾರೆ, ಸತ್ಯಾತ್ಮರೇ ಇದ್ದಾರೆ, ಲಾತೂರಲ್ಲಿ ಕೊಟ್ಟಿದ್ದಾರೆ, ನಮ್ಮ ಕನಸಲ್ಲಿ ಕೊಟ್ಟರು, ಹೇಳಿದ್ರು ಸ್ವಾಮಿಗೆ ನೀವೇ ಬಂದ್ರಿ, ನಿಮ್ ಕನಸು ಬಿದ್ದಾಗ ನಾ ಅಲ್ಲೇ ಇದ್ದೆ, ನಿಮ್ ಕನಸು ಬಿದ್ದಾಗ ನಾ ಅಲ್ಲೇ ಇದ್ದೆ ಅಂತ ಹೇಳ್ತಾರೆ. ಮತ್ತಾರು ಬಂದದ್ದು? ಅವರೇ ಬಂದಿಲ್ಲ. ಮತ್ತಾರು? ನಾವು ಅವರಲ್ಲಿ ಭಕ್ತಿ ಮಾಡಿದ್ದಕ್ಕೆ ಅವರ ರೂಪದಲ್ಲಿ ದೇವ ಬಂದ, ಗುರು ರೂಪಿ ಭಗವಂತ ಬಂದ. ಅವ ಅವರೊಳಗೆ ನಿಂತ ಮಿಕ್ಕ ಗುರುಗಳನ್ನ ಹೊತ್ತುಕೊಂಡು ಬಂದ. ಯಾರಾದ್ರೆ ದೇವತೆಗಳಿದ್ದಾರೆ ಗುರುಗಳಾಗಿ ಬಂದಿದ್ರು ಆ ಪೀಠದಲ್ಲಿ, ಅವರನ್ನ ಹೊತ್ತುಕೊಂಡು ಬರ್ತಾನೆ, ಅವರೆಲ್ಲ ದರ್ಶನ ಕೊಡ್ತಾರೆ, ಅನುಗ್ರಹ ಮಾಡ್ತಾರೆ. ಅಲ್ಲ, ಅದು ತುಂಬಾ ಯತಿ ಕೋತಿ ಇವೆಲ್ಲ ದರ್ಶನ ನಿಷಿದ್ಧ. ಯಾವಾಗ ನಾವು ಯಾರನ್ನು ಚಿಂತನೆ ಮಾಡದೆ ಇರುವಾಗ ಯಾರೋ ಯತಿ ದರ್ಶನ ಮಾಡಿದ್ರೆ ಅದು ಬಹಳ ಆಗಿದೆ ಅಂತ. ನಿಯತ ಗುರುಗಳ ದರ್ಶನ, ಗುರುಗಳ ದರ್ಶನ, ಆದ್ದರಿಂದ ಯಾವ ದರ್ಶನ ಕೋತಿ ದರ್ಶನವೂ ಆಗುತ್ತೆ. ಯಾಕೆ ನಮ್ಗೆ ಉಪಾಸನೆಯೇ ಕೋತಿ ಅಂತ, ಅವ್ರ ದರ್ಶನ ಆಗ್ತಾ ಇರುತ್ತೆ. ಅಯ್ಯೋ ಕೋತಿ ಕಂಡಿತು, ಕೋತಿ ಕಂಡದ್ದಕ್ಕೆ ಸ್ವಪ್ನ ದರ್ಶನ ಅಂದ್ರೆ ಬಹಳ ಭೀಕರ ಫಲ ಹೇಳಿದ್ದಾರೆ. ಕೋತಿ ಕಂಡ ಅಪಮೃತ್ಯು ಅದು ಇದು ಇಲ್ಲಲ್ಲ, ಕೋತಿ ಕಾಣುತ್ತೆ ಕಂಡ ಕೂಡಲೇ ವೃದ್ಧಿ ಆಗುತ್ತೆ, ಕಂಡ್ರೆ ಹನುಮಂತನೇ ಬಂದದ್ದು. ಅದರಿಂದ ಆ ರೀತಿ ಆದ ಕಾರಣ ಬೃಹತರಾದರು ವಿಶೇಷವಾಗಿ ಬ್ರಹ್ಮದೇವರ ಅಪ್ಪಣೆಯಿಂದ ತಾವು ಅವರು ನಾರದರೆಂಬ ಮಹಾನುಭಾವರ ಚರಣ ದುರ್ಗವನ್ನ ಆಶ್ರಯ ಮಾಡಿದ್ರು, ಸಂತೋಷವಾಗಿದ್ರು. ಆದ್ದರಿಂದ ಬ್ರಹ್ಮದೇವರ ಅಪ್ಪಣೆ ಪಾಲನೆ ಮಾಡಿದ್ರು, ಸ್ವಾಮಿ ನೀವು ಏನು ಹೇಳಿದ್ರೆ ಅದು ಮಾಡಿದ್ದೇನೆ, ನಾನು ಸನ್ಯಾಸಿ ಆಗಿರ್ಬೇಕಾದ್ರೂ ಗೃಹಸ್ಥನಾಗಿರ್ಬೇಕಾದ್ರೂ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಆಶೀರ್ವಾದ ಇಲ್ಲದಿದ್ರೆ ಸನ್ಯಾಸಿ ಆದರೂ ನಾನು ಧರ್ಮ ಪಾಲನೆ ಮಾಡ್ಲಿಕ್ಕಾಗಲ್ಲ, ನಿಮ್ಮ ಆಶೀರ್ವಾದ ಆದ್ರೆ ಗೃಹಸ್ಥನಾದ್ರೂ ಕೂಡ ನಾನು ಗೆದ್ದು ಹೋಗ್ತೇನೆ, ನಿಮ್ಮ ಆಶೀರ್ವಾದ ಬೇಕಯ್ಯ ಅದಕ್ಕೇನು ಅಂತ ಹೇಳಿ ತಲೆಬಾಗಿ ಅಸಿಕ್ನಿ ಎಂಬ ಯುವತಿಯನ್ನ ವಿವಾಹ ಆಗ್ತಾ ಇದ್ದಾರೆ. ನಂತರ ಅಲ್ಲಿ ಸಂತಾನ ಬಂದವರಿಗೆ, ಅಲ್ಲಿ ಬಂದವರೇ ನಾಭಿರಾಜ, ನಾಭಿರಾಜನ ವಿಶೇಷವಾದ ಮಗನೇ ಋಷಭನಾಮಕ ಭಗವಂತ. ಆ ಋಷಭನಾಮಕ ಭಗವಂತ ತಾನೂ ಮದುವೆಯಾದ. ಇಂದ್ರದತ್ತಾಂ ಜಯಂತೀಂ ಕನ್ಯಾಂ ವಿವಾಹ, ಇಂದ್ರದೇವರು ಕೊಟ್ಟಂತಹ ಜಯಂತಿ ಎಂಬ ಕನ್ಯೆಯನ್ನು ಮದುವೆ ಮಾಡಿಕೊಂಡ. ಅದರಲ್ಲಿ 100 ಜನ ಮಕ್ಕಳನ್ನ ಪಡೆದ ಜಯಂತಿಯರನ್ನ, 100 ಜನ ಮಕ್ಕಳನ್ನ ಪಡೆದರೂ ಕೂಡ ಯಾರಿಗೂ ಜಯಂತಿಯರನ್ನು ಪ್ರಸಿದ್ಧಿ ಬರಲಿಲ್ಲ, 9 ಜನಕ್ಕೆ ಮಾತ್ರ ಬಂತು. ಅದರಲ್ಲಿ ಹಿರಿಯವ 100 ಜನರಲ್ಲಿ ಹಿರಿಯವ ಜ್ಯೇಷ್ಠ ಶ್ರೇಷ್ಠ ಯಾರು? ಭರತ ಮಹಾರಾಜ. ಭರತ ಮಹಾರಾಜ ಅಂತ ಹೇಳಿದ್ರೆ ಗೊತ್ತು, ಎಲ್ಲರಿಗೂ ಗೊತ್ತು. ಮಾತು ಬೇರೆ ರೀತಿ ಪ್ರಯೋಗ ಮಾಡಿದರೆ ಇಷ್ಟರವರೆಗೂ ಯಾರ ಚರಿತ್ರೆ ಕೇಳಿದವು? ಸ್ವಯಂ ಹೋಮನಗಳ ಚರಿತ್ರೆ, ಉತ್ತಾನಪಾದ ಪ್ರಿಯವ್ರತ ಅವರ ವಂಶದಲ್ಲಿ ಬಂದವರ ಚರಿತ್ರೆ ಕೇಳಿದವು ಅಲ್ಲ ಅಂದು. ಇಷ್ಟರವರೆಗೆ ಕೇಳಿದ್ದು ಸ್ವಯಂಭೋ ನಾಮಕ ಭಗವಂತನ ಚರಿತ್ರೆ, ಉತ್ತಾನಪಾದ ನಾಮಕ ಭಗವಂತನ ಚರಿತ್ರೆ, ಪ್ರಿಯವ್ರತ ನಾಮಕ ಭಗವಂತನ ಚರಿತ್ರೆ, ಆ ವಂಶದಲ್ಲಿ ಹುಟ್ಟಿದವರ ಹೆಸರಿಟ್ಟುಕೊಂಡು ಬಂದ ಭಗವದ್ ರೂಪಗಳ ಚರಿತ್ರೆ, ಒಟ್ಟಾರೆ ವಂಶ ಯಾರದ್ದು? ದೇವರದ್ದು. ದೇವರ ರೂಪಗಳ ವಂಶ ಬಂತು, ಅದರ ಚರಿತ್ರೆ ಎಂದು, ಅದರ ಜೊತೆಗೆ ಇವರ ಚರಿತ್ರೆ. ಯಾಕಂದ್ರೆ ನಾವು ಸಾಮಾನ್ಯ ಇಲ್ಲಿವರೆಗೆ ನಿಂತು ಬಿಡುತ್ತೇವೆ, ರಾಜರವರೆಗೆ ನಿಂತು ಬಿಡುತ್ತೇವೆ. ಅವರೊಳಗೆ ದೇವರು, ಅವನದ್ದೇ ಕಥಾ ಎಂಬ ಎಚ್ಚರ ಪ್ರತಿಯೊಂದು ಸಲ, ಪ್ರತಿಯೊಂದು ಸಲ. ಹೇಗೆ ತಾಯಿ ಒಂದು ಸಲ ಟೀಚರ್ ಹೇಳಿಬಿಟ್ಬಿಡ್ತಾರೆ, ನೋಡಪ್ಪ ಹಿಂಗ್ ಮಾರ್ಕ್ ಮಾಡಕ್ ಹಿಂಗ್ ಮಾರ್ಕ್ ಮಾಡ್ಕೋ, ಅವನು ಪ್ರತಿ ಸಲ ಮರಿತಾ ಇರ್ತಾನೆ. ಒಂದ್ ಸಲ ಹೇಳಿದ್ರೆ ಅವನಿಗೆ ಸಾಕಾಗಲ್ಲ, ಮಾಡ್ತಾನೆ ಮತ್ತೆ ಮರಿತಾ ಇರ್ತಾನೆ. ತಾಯಿ ಹಾಗಲ್ಲ, ಅವನು ಮರೆತ ಪ್ರತಿಯೊಂದು ಸಲ ಆಕೆಗೆ ಅದೇ ಕೆಲಸ ಅಲ್ವಾ, ಅದೇ ದೃಷ್ಟಿ, ಎಲ್ಲಿ ಮರಿತಾನೆ ನೋಡ್ತಾ ಇರ್ತಾರೆ. ಅವನ್ ಬಿಟ್ಟಲ್ವೇ ಬರಿ 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 ಮತ್ತೆ ಹೋಗ್ತಾನೆ, ಮತ್ತೆ ಬಿಡ್ತು ಮತ್ತೆ ಬರಿ ಬರಿ. ಅಂದ್ರೆ ಇವ್ನು ಎಷ್ಟು ಸಲ ಮರಿತಾನೆ, ಇವ್ರು ಎಷ್ಟು ಸಲ ಹೇಳ್ತಾರೆ ಅಂದ್ರೆ ಅವ್ರಿಗದೇ ಕೆಲಸ, ಇವ್ರಿಗಿದೇ ಕೆಲಸ. ಆ ತಾಯಿ ಸ್ಥಾನ ಕೂಡ ಪೂರ್ಣ ಮಾಡ್ಲಿಕ್ಕೆ ಆಗಲ್ಲ, ಅದು ಪೂರ್ಣ ಮಾಡೋದು ಗುರುಗಳು. ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಎಚ್ಚರ ಕೊಟ್ಟು ಎಚ್ಚರ ಕೊಟ್ಟು, ಆ ಇದು ಸ್ಮರಣೆ ಮಾಡು 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 ಅಂತ ಹಿಂದೆ ಬೀಳುವವರೇ ಗುರುಗಳು. ಆ ಅವರನ್ನು ಪಡ್ಕೊಂಡವರೇ ಪರಿವರ್ತರಾದ ಅಂಥವ್ರ ಚರಿತ್ರೆ ಎಂದು ಅದನ್ನು ಕೇಳ್ತಾರೆ ಅರಣ್ಯಕಾಚಾರ್ಯರು. ಅಂಥ ಗುರುಗಳು ಒಬ್ಬರು ಪಡ್ಕೊಂಡಿದೀಯಾ ಜನ್ಮದಲ್ಲಿ? ಇರ್ತ ಸರಿ, ಆಗ ನಿನ್ನ ಮನುಷ್ಯ ಅಂತ ಕರೀತೇನೆ, ಇಲ್ಲ ಅಂದ್ರೆ ನಿನ್ನ ಮನುಷ್ಯ ಅಂತ ಕರೀಲಿಕ್ಕೆ ನನಗೆ ಸಂಕೋಚ ಆಗತ್ತೆ ಅಂತ, ನಿನ್ನ ಮನುಷ್ಯ ಅಂತ ಕರೀಲಿಕ್ಕೆ ನನಗೆ ಸಂಕೋಚ ಆಗತ್ತೆ ಅಂತ ಹರದಾಡ ಪಟ್ಟು ಬಿಡ್ತಾರೆ. ಸರಿ ಅಂತಾರ, ಭಗವಂತನ ಹೊಟ್ಟೆಯಲ್ಲಿ ಬಂದ ಭರತರಾಜನ ಚರಿತ್ರೆ ಹೇಳ್ತಾ ಇದ್ದಾರೆ. ಭರತನಾಮಕ ಭಗವಂತ ಅವರ ಆಕಾರದಲ್ಲಿ ಅವರೆದುರು ಇಟ್ಟುಕೊಂಡು ನಿಂತ ಬಿಂಬಮೂರ್ತಿ, ಅವರಿಂದ ರಾಜ್ಯ ಆಳಿಸಿದ, ಅವರಿಂದ ಯಜ್ಞಗಳು ಮಾಡಿಸಿದ, ಅವರಿಂದ ಮಕ್ಕಳಿಗೆ ರಾಜ್ಯ ಕೊಡಿಸಿದ, ಮಕ್ಕಳ ಮೇಲೆ ಮೋಹ ಬಿಡಿಸಿದ, ರಾಜ್ಯದ ಮೇಲೆ ಮೋಹ ಬಿಡಿಸಿದ, ರಾಜ್ಯ ಬಿಟ್ಟು ಅರಣ್ಯಕ್ಕೆ ಬರುವಂತೆ ಮಾಡಿದ ಯಾರು? ದೇವ, ಭರತನಾಮಕ ದೇವ. ಅರಣ್ಯಕ್ಕೆ ಕರ್ಕೊಂಡು ಬಂದ, ಅರಣ್ಯದಲ್ಲಿ ಕುಲಾಶ್ರಮದಲ್ಲಿ ಕುಳಿಸಿದ, ಚಕ್ರ ನದಿ ಸ್ನಾನ ಮಾಡಿಸಿದ, ಸಾಧನೆ ಮಾಡಿಸಿದ, ಭಗವಂತ ಅರ್ಚನೆಯಲ್ಲಿ ಆನಂದ ತುಂದಿಲರಾಗಿ ಕೊಟ್ಟಿದ್ದ. ಯಾರು? ಭರತ ಮಹಾರಾಜ. ಆನಂದ ತುಂದಿಲರಾಗುವಂತೆ ಮಾಡಿದ ತನ್ನ ಚಿಂತನೆಯಲ್ಲಿ ಸ್ವಾಮಿ. ಇಷ್ಟು ಮಾಡಿದ ಭಗವಂತ, ಅವರದ್ದೇ ಹಿಂದಿನ ಪ್ರಾರಬ್ಧ ಲೆಕ್ಕ ಮಾಡಿದ, ಅದಕ್ಕೆ ತಕ್ಕಂತೆ ಜಿಂಕೆಯ ನಂಟು ಕೊಟ್ಟ. ದೇವರೇ ಸಾಕು ಅನಿಸಿದ ಭಗವಂತ, ಜಿಂಕೆಯೇ ಸಾಕು ಅನಿಸಿದ, ಜಿಂಕೆಯೇ ಸಾಕು ಅಂತ ಅನಿಸಿದ. ಕೊನೆಗೆ ಜಿಂಕೆಯ ನೆನಪು ಕೊಟ್ಟೇ ಪ್ರಾಣ ತೆಗೆದ, ಅದಕ್ಕಾಗಿ ಜಿಂಕೆಯಾಗಿ ಹುಟ್ಟಿಸಿದ, ಅಲ್ಲಿ ತನ್ನ ನೆನಪು ಕೊಟ್ಟ, ತನ್ನನ್ನೇ ನೆನೆಯುವಂತೆ ಮಾಡಿದ, ತನ್ನನ್ನು ನೆನೆದಕ್ಕೆ ಬ್ರಾಹ್ಮಣ ಜನ್ಮ ಕೊಟ್ಟ, ಅಲ್ಲೂ ತನ್ನ ನೆನಪೇ ಕೊಟ್ಟ, ಅವೇ ಕೊಟ್ಟ. ಈ ಅಪ್ಲಿಕೇಶನ್ ಹಾಕೊಂಡು ಹೋಗಿಲ್ಲ ಭರತ ಮಹಾರಾಜ, ಇಂಥ ಜನ್ಮ ಬರುತ್ತೆ ನಂಗೆ ಈಗ ಕೊಡ್ರಿ ಅಂತ ಹೇಳಿದ್ನ, ಇಲ್ಲ ಸ್ವಾಮಿಯೇ ತಾನು ಲೆಕ್ಕ ಮಾಡಿ ಕೊಡುತ್ತಾ ಬಂದ, ಹಿಂದಿನ ಜನ್ಮದ ನೆನಪು ಕೊಟ್ಟ, ಅದಕ್ಕೆ ಅಣ್ಣ ತಮ್ಮಂದ್ರು ಆಸ್ತಿಯನ್ನು ತತ್ತರೆ ಕೊಡದೆ ಒಳ್ಳೆದು ಅಂತ ಭಾವನೆ ದೇವನೇ ಕೊಟ್ಟ, ಅಂಟು ಬಿಡುತ್ತು ಅಂತ ಭಾವನೆ ಕೊಟ್ಟ. ಪಾಳ್ಯಗಾರರ ಸೇವಕರು ಬಂದು ಬಲಿಗೆ ಕರೆದರೆ ತಿಳಿಸಿಕೊಟ್ಟು ಮತ್ತು ಕಳಿಸಿದ ಭರತ ಮಹಾರಾಜರನ್ನ, ಬಲಿಗೆ ಕೊಡತಾ ಇದ್ದಾರೆ ಅಂತ ತಿಳಿಸಿ ಕಳಿಸಿದ. ಏನಂತ, ಅಲ್ಲಿ ಕರೆದದ್ದು ಇವರಲ್ಲ, ಇವರು ಗೊಂಬೆಗಳು, ನಮ್ಮ ಸ್ವಾಮಿಯೇ ಕರೆದ ಎಂಬ ಭಾವನೆ ಕೊಟ್ಟ, ಹಾಗೆ ಕಳಿಸಿದ. ದೇವರ ಮೇಲೆ ನಂಬಿಕೆ ಕೊಟ್ಟ, ರಕ್ಷಿತ ರಕ್ಷತ ಯೋಗಿರುತ್ತೆ ಎಂಬ ನಂಬಿಕೆ ಕೊಟ್ಟ, ಕಳಿಸಿದ. ಅವರು ಕೊಟ್ಟ ಅನ್ನವನ್ನ ಈತನಿಂದ ಉಣಿಸಿದ ಹರೇ ಯಜ್ಞತ್ವೇನ, ಅವರು ಕೊಟ್ಟ ಉಡುಗು ತೊಡಗುಗಳನ್ನ ಧಾರಣೆ ಮಾಡುವಂತೆ ಮಾಡಿದ. ಬಲಿಗೆ ತಲೆ ಕೊಡು ಅಂದ್ರೆ ಸ್ವಾಮಿ ನಿನ್ನ ಚಿತ್ತ ಎಂಬ ಬುದ್ಧಿ ಕೊಟ್ಟು ಬಲಿಗೆ ತಲೆ ಇಡುವಂತೆ ಮಾಡಿದ ಆ ಬಿಂಬಮೂರ್ತಿ. ಅವನೇ ದುರ್ಗಾದೇವಿಯಲ್ಲಿ ನಿಂತು ಅವರ ಖಡ್ಗ ತೆಗೆದುಕೊಂಡು ಅವರನ್ನೆಲ್ಲ ಕೊಲ್ಲುವಂತೆ ಮಾಡಿದ, ಅವರನ್ನ ಬಿಡುಗಡೆ ಮಾಡಿದ. ಬಿಡುಗಡೆ ಆದರೂ ಕೂಡ ಬಿಡುಗಡೆ ಮಾಡಿದ ಸಂತೋಷ ಕಿಂಚಿತ್ತೂ ಇಲ್ಲ, ನಿನ್ನ ಸಂಕಲ್ಪ ಅಂತ ವಿರಕ್ತರಾಗಿ ಹೋಗುವಂತೆ ಅವನೇ ಮಾಡಿದ. ಇಂಥ ಸ್ವಾಮಿಯೇ ಪ್ರಭುಗಣ ಮಹಾರಾಜರ ಪಾಲಕಿ ಹೊರುವಂತೆ ಮಾಡಿದ. ಯಾವ ಪ್ರಾರಂಭ ಚುಕ್ತ ಮಾಡ್ತಾ ಇರ್ತಾನೆ, ಯಾರು ಯಾರು ಎಂಥವರಾದ್ರೂ ಕೂಡ ಅಲ್ಲೆಲ್ಲಿ ಕಳಿಸ್ತಾನೆ. ಆ ಪಾಲಕಿ ಹೊತ್ತಾಗ ಇರುವು ಕಾಣಿಸಿದರೆ ಹಾರುವಂತೆ ಬುದ್ಧಿ ಕೊಟ್ಟ, ಹಾರಿಸಿದ. ಅದಕ್ಕೆ ಹಾರಿದ ರಾಜನ ಮೇಲೆ ಒಳ್ಳೆ ವಾಗ್ಬಾಣದಿಂದ ಇವರು ಹಾರುವಂತೆ ಮಾಡಿದ. ಚೆನ್ನಾಗಿದ್ದೀರಲ್ಲ, ಕಷ್ಟಪುಷ್ಟವಾಗಿದ್ದೀರಲ್ಲ, ಯಾಕೆ ಹೊರಿಲಿಕ್ಕಾಗಲ್ಲ ನಿನಗೆ ಅಂತ ಕೇಳಿದಾಗ, ಏ ರಾಜ, ನಾನು ಚಿಕ್ಕ ಅಣು ಈ ಶರೀರದಲ್ಲಿ, ಶರೀರವನ್ನೇ ಹೊತ್ತಕ್ಕೆ ಹೊರಿಲಿಕ್ಕಾಗಲ್ಲ ನನಗೆ, ಪಾಲಕಿಯಲ್ಲಿ ಹೊರಿಯುತ್ತೇನೆ ನಾನು. ನನ್ನನ್ನು ಹೊತ್ತವನೇ ದೇವ, ನಿನ್ನ ಪಾಲಕಿಯನ್ನು ಹೊತ್ತವನು ಅವನೇ. ಭುಜದಿಂದ ಅವನೇ ಹೊತ್ತ, ಕಟಿಯಿಂದ ಅವನೇ ಹೊತ್ತ, ಪಾದದಿಂದ ಅವನೇ ಹೊತ್ತ, ಭೂಮಿಯಿಂದ ಅವನೇ ಹೊತ್ತ, ಕಳೆಗೆ ಅವನೇ ಹೊತ್ತಿದ್ದಾನೆ, ನಾನಲ್ಲ ಅಂತ ಉತ್ತರ ಕೊಡಿಸಿದ, ರಾಜ ಕಳೆಗೆ ಬೀಳುವಂತೆ ಮಾಡಿದ, ರಾಜನುದ್ಧಾರ ಮಾಡಿದ ಭರತನ ಮೂಲಕ. ಯಾರು ಮಾಡಿದ್ರು? ಭರತ ನಾಮಕ ಭಗವಂತ. ಒಟ್ಟಾರೆ ಯಾರ ಚರಿತ್ರೆ ಇದು? ಭರತ ನಾಮಕ ಭಗವಂತನ ಚರಿತ್ರೆ. ಇದು ಪಂಚಮಸ್ಕಂದ ಭಾಗ. ಈ ತರ ನೋಡ್ತಾ ಹೋದರೆ ಇಡೀ ಭಾಗವತ ದೇವರ ಚರಿತ್ರ. ಅಲ್ಲರಿ, ನೀವನ್ವಯ ಮಾಡಿದ್ದು? ಹೌದಾ ಅಲ್ಲ, ನೀವೇ ಹೇಳಿ. ಯಾಕೆ ಅಂದ್ರೆ ಜೀವನ ಪರಿಮಾಣ ಎಷ್ಟು? ಬಹಳ ಅಣು. ಅವನಿಲ್ಲಿ ಕೂತು ಆ ಶರೀರವೇ ಹೊರಿಯಲಿಕ್ಕಾಗಲ್ಲ. ಅದು ಪ್ರಿಯವ್ರತ ರಾಜ ಆಗಲಿ ನಾವಾಗಲಿ, ಶರೀರವೇ ಹೊರಿಯುತ್ತಾಕತ್ತಿಲ್ಲ. ಅವರನ್ನಲ್ಲಿ ಕೂರಿಸಿ ವಿರಾಟ್ ರೂಪದಿಂದ ಶರೀರ ಹೊತ್ತು ಹೊತ್ತು ತಿರುಗಿದ್ದು ಯಾರು? ನಮ್ಮ ಸ್ವಾಮಿ ಅಲ್ಲ? ಆ ಹೆಸರಿಟ್ಟುಕೊಂಡು ತಿರುಗಿದ್ದು ಯಾರು? ಇವನೇ ಅಲ್ಲ ಅಲ್ಲಿ ಕೂತದ್ದು. ಮತ್ತೆ ಅಷ್ಟು ಚರಿತ್ರೆ ಮಾಡಿದ್ಯಾರು? ಒಳಗೆ ಜೀವನ ಇಟ್ಟು ಅವನ ಕೈ ಹಿಡಿದು ಇಲ್ಲ ಮಾಡಿಸಿದ್ ಯಾರು? ಇವನೇ ಅಲ್ಲ. ಮತ್ತೆ ಇವನದ್ದು ಚರಿತ್ರೆ, ಅವನದ್ದು ಶಬ್ದ, ಇವನು ಮಾಡಿಸಿದ ಅವರ ಚರಿತ್ರೆ. ಅಲ್ವಾ, ಇವನ ಮಾಡಿಸಿದ ಅವರ ಚರಿತ್ರೆ. ಅದು ಯಾರು ಪ್ರಧಾನ ಕರ್ತೃ? ಇವನೇ. ಇಷ್ಟು ಆಯ್ತು, ಮುಗೀತು. ಇನ್ನ ಮುಗಿದಿಲ್ಲ ಅಂದ್ರು ಅರಣ್ಯಕರ್ತರು ಭಾಗವತ. ಅಯ್ಯೋ, ನೀವು ಭರತರಾಜನವರೆಗೆ ನಿಲ್ತಾ ಇದ್ದೀರಾ, ಈಗ ಭರತನಾಮದ ಭಗವಂತನವರೆಗೂ ಹೋಗಿದ್ದೀರಾ, ಆ ಹೃದಯದಲ್ಲಿರೋ ಬಿಂಬನವರೆಗೂ ಹೋಗಿದ್ದೀರಾ, ಪೂರ್ಣ ಮಾಡಿ ಅಂದ್ರು. ಏನು, ಅವನೇ ನನ್ನ ಸ್ವಾಮಿ. ಅವರಲ್ಲಿ ಸಪ್ತದ್ವೀಪಾಧಿಪತಿಗಳಾಗಿ ಮಾಡಿ ಏನು ಒಂದು ರಾಷ್ಟ್ರ ಪಾಲನೆ ಮಾಡೋದ್ರಲ್ಲಿ ಆ PM CMಗೆ ತಲೆ ಕೆಟ್ಟ ಹೋಗ್ತಾ ಇರುತ್ತೆ. ನಾನಾ ರಾಜಕೀಯ, ಒಬ್ಬರು ಕೈ ಕಾಲ್ ಸೆಳಿತಾರೆ, ಒಬ್ರು ಕಾಲ್ ಕೈ ಸೆಳಿತಾರೆ, ಒಬ್ರು ತಲೆ ಕತ್ತರಿಸಲು ಕೂಡ ನೋಡ್ತಾರೆ, ಇನ್ನೊಂದು ಕಡೆ ಕಾರ್ಯಭಾರ, ಇವೆಲ್ಲ ಇದ್ದರೆ ಇದೆಲ್ಲರ ಮಧ್ಯೆ ತಾವು ಬದುಕಿ ಮತ್ತು ಮಾಡಬೇಕು, ಪ್ರಾಣನೇ ಹೋಗ್ಬೋದು. ಸಾಂಗುಳಾದ್ರೂ ಅಷ್ಟೇ, ರಾಜನಾದ್ರೂ ಅಷ್ಟೇ, ಎಲ್ಲರೂ ಸೇಮ್ ಕೇಸ್ ಅಲ್ವಾ? ಎಲ್ಲ ರೀತಿ ಹಾಗೆ ಆಗಿರುತ್ತೆ. ಅಂತ ಕಾಲಕ್ಕೆ ಇವರು ತಮ್ಮ ಬದುಕಿಗಾಗಿ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ ಇಟ್ಟುಕೊಂಡು ನಂತರ ಸಾಧನೆಗಾಗಿ ಒದ್ದಾಡ್ತಾ ಇಷ್ಟು ಮಾಡುವಾಗ ಒಳಗಿದ್ದು ಮಾಡಿಸ್ಬೋದು ಯಾರು? ಅವನಲ್ವೋ. ಆದ್ರಿಂದ ಇದೆಲ್ಲ ಚರಿತ್ರೆ ಯಾರದ್ದು? ಸ್ವಾಮಿಯ ಚರಿತ್ರೆ. ಇಲ್ಲಿ ನಮಗೆ ಬರಬೇಕಾಗಿದ್ದೇನು, ಆ ಭರತರಾಜರಲ್ಲಿ ಉಲ್ಲಾಶ್ರಮದಲ್ಲಿ ಪುಲಕಿತರಾಗುವಂತೆ ಮಾಡಿದ ಸ್ವಾಮಿಯೇ. ನನಗೆ ಬೆಳಿಗ್ಗೆ ಎದ್ರೆ ಒಂದು ಗಂಟೆ ಪೂಜೆ ಮಾಡಿದ್ರೆ ಸಾಕು, ನಾಳೆವರೆಗೂ ದೇವರು ಬೇಡ ಅನ್ನಿಸ್ತಾ ಇದ್ದಾನೆ. ಹೌದಾ? ಬಲಿ ಕೊಡಲಿಕ್ಕೆ ಕರ್ಕೊಂಡು ಹೋದರೆ ಸ್ವಾಮಿ ಸಂಕಲ್ಪ ಅಂತ ಕೂಡಿಸಿದ ಆ ಸ್ವಾಮಿಯೇ ಎದುರಿಯವರ ಕಂಡ್ರೆ ಹಲ್ಲು ಹಲ್ಲು ಕಡಿಯುವಂತೆ ಮಾಡ್ತಾ ಇದ್ದಾನೆ. ನಮಗೆ ಆಗದವರನ್ನ ಕಂಡ್ರೆ ಹಲ್ಲಲ್ಲಿ ಕಡಿಯುವಂತೆ ಮಾಡ್ತಾನೆ, ಬಲಿಯುವಂತೆ ಮಾಡ್ತಾನೆ, ಅಪ್ಪಪ್ಪ ಅಂತಾನೆ, ಜಗಳ ಮಾಡಿಸ್ತಾನೆ, ಎಲ್ಲ ಮಾಡಿಸ್ತಾನೆ, ಮನೆಯಲ್ಲೂ ಜಗಳ ಮಾಡಿಸ್ತಾನೆ, ಹೊರಗೂ ಜಗಳ ಮಾಡಿಸ್ತಾನೆ, ಎಲ್ಲ ಮಾಡಿಸ್ತಾನೆ. ಅವನೇ ಅಲ್ಲ, ದಿ ಸೇಮ್ ಪರ್ಸನ್. ಆಗ ಸ್ವಲ್ಪ ನಿತ್ಯವು ಚಿಂತನೆ ಮಾಡಿದರೆ ಎಂದಾದ ಬರುತ್ತ, ಅಲ್ಲಯ್ಯ ನೀನೇ ಕೂತಿದ್ದು, ಅವರು ಅವ್ರಿಗೆ ಹಾಗೆ ಮಾಡಿಸ್ತೀಯ, ನಂಗೆ ಹೀಗೆ ಮಾಡಿಸ್ತೀಯ, ಒಂದೇ ಪಂಕ್ತಿಯಲ್ಲಿ ಅವರಲ್ಲಿ ಕೂತಾರೆ ನಾವಲ್ಲಿ ಕೂತೀವಪ್ಪ, ಅವರು ಲಡ್ಡು ಹಾಕೋದೇನು, ನಮ್ಗೆ ಹಾಗಲ್ಕಾಯಿ ಪಲ್ಲೆ ಹಾಕೋದೇನಪ್ಪ? ಕೇಳ್ತೀವ ಇಲ್ಲಿ ಅಡಿಗೆವ್ರನ್ನ, ಅದೇನ್ರಿ ನಮ್ಗೆ ಹಾಕಿಲ್ಲ. ಈ ಸಮಯದ ಕಾಲಕ್ಕೆ ಬರ್ತಾ ಇರ್ತಾರೆ, ಊಟದ ಕಾಲಕ್ಕೆ ಬರ್ತಾ ಆಗಲ್ಲ ಅವರಿಗೆ, ಊಟ ಆದ್ಮೇಲೆ ಬರ್ತಾರೆ. ಲಡ್ಡು ಲಡ್ಡ ಬಂದೇ ಇಲ್ಲೇ ಮುಂತ ಮಾಡಿದ್ರ ಅಂತ ಕೇಳ್ತಾ ಇರ್ತಾರೆ. ವಿಚಿತ್ರ, ಎಲ್ಲ ಆನಂದ ದುಃಖ ಎಲ್ಲ ಪುಷ್ಟ ಆಗ್ತಾ ಇರುತ್ತೆ. ಹೌದಾ? ಹಾಗೆ ದೇವರು ಮಾಡ್ತಾನೇನು, ಅವರಿಗೆಲ್ಲ ಸಾಧನೆ, ನಮ್ಮ ಬಾಯಿಗೆ ಮಣ್ಣ, ಏನೂ ಇಲ್ಲ. ಮತ್ತೆ ಅವ್ರಿಗೆ ಹಂಗ್ ಮಾಡಿಸಿದೀವ, ಅದಕ್ಕೆ ದಾಸರು ಕೇಳ್ತಾರೆ. ಈ ಚಿಂತನೆ ದಾಸರಂತದ್ದು, ಅದಕ್ಕೆ ಕೇಳ್ತಾರೆ, ಅವ್ರು ಬಂಗಾರ ಎಷ್ಟು ಕೊಟ್ಟರು ಹರಿಯೇ, ನಿಂಗೆ ಎಷ್ಟು ಕೊಟ್ಟಲ್ಲ ಅಂತ, ಏನ್ ಮಾಡಿದೀಯ ಮತ್ತೆ ನಾ ಕೊಡದಿರೋದೇನು, ಅವ್ರೇನು ಕೊಟ್ಟಿಲ್ಲ ಮತ್ತೆ ಅವ್ರಿಗೆ ಯಾಕೆ ಮಾಡಿದೆ, ನಂಗೆ ಯಾಕೆ ಮಾಡಿಲ್ಲ, ಈ ಕ್ವಶನ್ಸ್ ಬರ್ತಾ ಇರತ್ತಲ್ಲಿ. ಆ ಚಿಂತನೆ ಮಾಡಲಿಲ್ಲ, ದೊಡ್ಡವರಪ್ಪ ಅವ್ರು ದೊಡ್ಡವ್ರು ಈಗ ದೊಡ್ಡವ ಮಾಡ್ಕೊಂಡ್ಬಿಟ್ಟ ನಿಂಗೆ, ನಾವೆಲ್ಲ ಹೋಗಿಲ್ಲ, ಇಲ್ಲೇ ಸ್ಟಾಪ್ ಆಗ್ಬಿಡುತ್ತೆ. ಅಲ್ಲಿ ಮತ್ತು ಆನ್ಸರ್ ಬೇಕಲ್ಲ, ಅವ್ರ ಸರ್ ನೀನಂತೂ ಶುದ್ಧ, ಅವ್ರ ಸರಿ ಮಾಡಿಸಿದ್ಯಾ, ನಮ್ ಸರಿ ಮಾಡಿಸ್ತಾ ಇಲ್ಲ, ನಂದೇನೋ ಕೂತಿದೆ, ಕಳೆಯೋ ಕೊನೆಗೆ ಲಾಸ್ಟ್ ಸ್ಟೆಪ್ ಅಲ್ಲಿ ಬರುತ್ತೆ ಅಲ್ವಾ? ಒಟ್ಟಾರೆ ಈ ಎಲ್ಲಾ ಕಥೆ ನಿತ್ಯ ಕೇಳಬೇಕು ಭಾಗವತದ್ದು. ಇಷ್ಟು ಜನ ಸರ್ ಹೀಗೆ ಮಾಡಿಸಿದ್ದಾರೆ ಅಂತ ಕೇಳಬೇಕು, ನಮ್ದು ಆಗ್ತಾ ಇಲ್ಲ ಅನ್ನೋದು ಕೂಡ ದುಃಖ ಪಡ್ತಾನೆ ಇರಬೇಕು. ಅವನ ಹಿಂದೆ ಬಿದ್ದರೆ ವಿಶೇಷವಾಗಿ ತನ್ನ ಚರಿತ್ರೆ ಇದು ಕಥಾ, ಯಾವುದು ಹರಿಕಥಾ. ಬಿಂಬನಾಮಕ ಭಗವಂತ ಎಲ್ಲರಲ್ಲಿ ನಿಂತು ಮಾಡಿಸಿದ ವ್ಯಾಪಾರ. ಇದು ನೋಡುತ್ತಾ ಬಂದರೆ, ಇದು ಅಭ್ಯಾಸ ಆಗ್ತಾ ಬಂದರೆ, ಇದು ಅಭ್ಯಾಸ ಕೇಳಿ 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 ಚಿಂತನೆ ಮಾಡ್ತಾ ಬಂದರೆ, ನಮ್ಮ ಮನೆಯಲ್ಲೇ ಹೊರಗೋ ನಮ್ಮ ವಿರುದ್ಧವಾಗಿ ಮಾಡುವಂತ ಯಾರ್ಯಾರು ಇರ್ತಾರೆ ಅವರ ಕಥ ಅಲ್ಲಿ ಸ್ವಾಮಿಯೇ ನಡೆಸ್ತಾ ಇದ್ದಾನೆ ಎಂಬುದು ಎಚ್ಚರ ಬರುತ್ತೆ. ಅವಾಗ ಇರ್ಲಿ ಬಿಡಪ್ಪ, ಹೇಳ್ತಾರಲ್ಲ ಹಿಂದೆ ಬೈದವರೆಲ್ಲ ಚಂದಾಗಿರಲಿ ಮುಂದೆ ಬೈದವರೆಲ್ಲ ಅಂದನವೇ ಇರಲಿ ಅಂತ ಬುದ್ಧಿ ಬರ್ತಾನೆ ಬರುತ್ತೆ. ಇವಾಗ ಸಬ್ಜೆಕ್ಟೇ ಅರ್ಥ ಆಗಲ್ಲ, ಏನಾದ್ರೂ ಏನು ಹಿಂದೆ ಬೈದವರು ಚೆನ್ನಾಗಿರ್ಲಿ ಅಂತಾರೆ, ನಾವಾದ್ರೂ ಹೊಡಲಿಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿ ಆ ಸಬ್ಜೆಕ್ಟ್ ಬರೋದೇ ಹೇಗೆ, ಈ ರೀತಿಯಾದ ಚಿಂತನೆಯಿಂದ ಅಂದ್ರು. ಸರಿಯಪ್ಪ, ಶ್ರೀಧರ ಚರಿತ್ರೆ ಪೂರ್ಣ ಆಯಿತು, ಭರತರಾಜರ ಚರಿತ್ರೆ ಪೂರ್ಣ ಆಯಿತು, ಸುಮತಿರಾಜರ ಪರ್ಯಂತವರ ವಂಶ ಬಂತು, ನಂತರ ಮತ್ತು ಕೇಳ್ತಾ ಇದ್ದಾರೆ. ಇಷ್ಟರವರೆಗೂ ನೀವು ಚೇತನರ ಆಕೃತಿಯಲ್ಲಿ ನಿಂತು ಅವರಿಂದ ಕೆಲಸ ಮಾಡಿಸಿದ ಸ್ವಾಮಿಯ ಕಥೆ ಕೇಳಿದ್ದೀರಾ, ಚೇತನರಲ್ಲಿ ಭಗವಂತನನ್ನು ನೋಡೋದು ಕಲ್ತಿದ್ದೀರಾ ಈ ಟ್ಯೂಷನ್ ಕ್ಲಾಸ್ ಅಲ್ಲಿ, ಹೌದಾ? ಈಗ ನದಿ ಇದೆ, ಹರಿದು ಹೋಗ್ತಾ ಇದೆ, ನಾವು ಹೋಗಿ ಸ್ನಾನ ಮಾಡಿ ನೀರು ಕುಡಿದರೆ ನಮಗೆ ಒಳ್ಳೇದು, ಇಲ್ಲ ತನ್ನ ಪಾಡಿಗೆ ತಾನು ಹರಿದು ಹೋಗ್ತಾನೆ ಇರುತ್ತೆ, ಲಾಸಾರಿಗೆ ನಮಗೆ ಅದಕ್ಕೇನಾದ್ರೂ ಆಗುತ್ತಾ? ಹಾಗೆ ಈ ನೋಟ ಎಂಬ ನದಿ ಹರಿತಾನೆ ಇದೆ, ಬೆಳಿಗ್ಗಿಂದ ಗೋಡೆ ನೋಡುತ್ತೆ, ಕುಂಬೆ ನೋಡುತ್ತೆ, ಕಾರ್ ನೋಡುತ್ತೆ, ಎಲ್ಲ ನೋಡುತ್ತೆ, ನೋಟ ಹೋಗ್ತಾನೆ ಇದೆ ನದಿಯಂತೆ. ನಾವು ಚೂರು ನಿಂತು ಆ ನೋಟದಲ್ಲಿ ಗೋಡೆ ನೋಡಿದಾಗ, ಕುಂಬೆ ನೋಡಿದಾಗ, ಅದು ನೋಡಿದಾಗ, ಗಿಡ ನೋಡಿದಾಗ, ಆದಷ್ಟು ಸಲ ಅಲ್ಲಿ ಸ್ವಾಮಿ ಇದ್ದಾನೆ, ಸ್ವಾಮಿ ಇದ್ದಾನೆ ಅಂತ ನೆನೆದರೆ ಚೂರು ನಮಗೇನಾದ್ರೂ ಬರುತ್ತೆ, ಇಲ್ಲ ನೋಟ ಹರಿದು ಹೋಗ್ತಾನೆ ಇರುತ್ತೆ, ನಾವು ಹರಿದು ಹೋಗ್ಬಿಟ್ಟಿರ್ತೇವೆ. ಎರಡನೇ ಭಾಗ ಪಂಚಮ ಸ್ಕಂದ ಎರಡನೇ ಭಾಗ ಬರ್ತಾ ಇದೆ. ಅಲ್ಲಿ ಹೇಳಿದ್ರು ನಮ್ಮ ಅರಣ್ಯಕ ಆಚಾರ್ಯರು ಸುಂದರವಾಗಿ ವರ್ಣನೆ ಮಾಡ್ತಾರೆ, ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಇಲ್ಲ ಷೋಡಶಿರಿಯ ಯಾಕಂದ್ರೆ ಬೆಳಿಗ್ಗೆ ತಗೊಂಡು ಹೋಗಿಲ್ಲ, ಇಲ್ಲಿ ಇಲ್ಲಿ ನಿಮ್ಗೆ ಷೋಡಶಿ ಆಗಿದೆ, ಆದ್ರಿಂದ ಅರ್ಥ ಆಗುತ್ತೆ. ಅಲ್ಲಿ ಬೆಳಿಗ್ಗೆ ತಿರುಗಾಡಿ ತಿರುಗಾಡಿ ಸುಸ್ತಾಗಿದೆ ಅದೆಲ್ಲ.
ಪ್ರವಚನ ಶುರು ಆದ್ಮೇಲೆ ಇದು ರೀಪ್ರಿಂಟ್ ಹಾಕ್ತಿದ್ದಾರೆ.
ಹೌದು, 5,000 ಕಾಪಿ ಖರ್ಚಾಗಿದೆ.
ಮಾಧವರ ಬಂದಿದ್ರು, ಮಾಧವರ ಬನ್ನಿ.
ಹೌದಾ? ದೇವರು ಹೇಗೆ ಹೇಗೆ ಸೃಷ್ಟಿ ಮಾಡುತ್ತಾನೆ, ಈ ಲೋಕವನ್ನ ನೋಡುವ ಕ್ರಮ ಹೇಗೆ ಅಂದ್ರೆ ಅದನ್ನು ಹೇಳ್ತಾ ಇದ್ದಾರೆ. ಭೂಮಿ ಇದೆ, ಭೂಮಿ ಇದೆ, ಭೂಗೋಳ ವರ್ಣನೆ ಮಾಡಿದ್ರು ಪಂಚಮಸ್ಕಂದದಲ್ಲಿ. ಹಾಗೇನಂದ್ರು ಇಡೀ ಭೂಮಿ ಇದೆ, ಸಪ್ತ ದ್ವೀಪಗಳಿವೆ, ಅಲ್ಲಲ್ಲಿ ಪರ್ವತಗಳಿವೆ, ವನಗಳಿವೆ, ಅಲ್ಲಲ್ಲಿ ಜನಗಳಿದ್ದಾರೆ, ಅವರವರು ಹೀಗೆ ಉಪಾಸನೆ ಮಾಡುತ್ತಾರೆ ಅಂತ ಹೇಳ್ಕೊಂಡು ಬಂದ್ರು. ಹೌದಾ? ಅದನ್ನೆಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ. ಕರಿತುರಗಾದಿ, ಕರಿತುರಗಾದಿ ಪಶು ಆಕಾರಾಣಿ ಹೇಳ್ತಾರೆ. ಆ ಭೂಮಿಯ ಆಕಾರದಲ್ಲಿ ದೇವನಿದ್ದಾನೆ, ಅದು ನೋಡೋದು ಕಲಿಯಿರಿ ಎಂದು. ಇದು ಸೇಮ್ ಇದೆ, ಸೇಮಿದೆ. ಆನೆ, ಕುದುರೆ ಮೊದಲಾದ ಇಷ್ಟು ಭೂಮಿಯ ಆಕಾರದಲ್ಲಿ ಅವನೇ, ದ್ವೀಪಗಳ ಆಕಾರದಲ್ಲಿ ದೇವರೇ. ಅವನಿಲ್ಲದಿದ್ರೆ ದ್ವೀಪ ಇಲ್ಲ, ಭೂಮಿಯ ಆಕಾರದಲ್ಲಿ ದೇವರೇ, ಇಲ್ಲದಿದ್ರೆ ಭೂಮಿ ಇಲ್ಲ. ಹೌದಲ್ವ? ಇಡೀ ಭೂಮಿಯಲ್ಲಿ ನಿರ್ಮಾಣ ಆದದ್ದು ಹೇಗೆ? ಎಲ್ಲ ಪದಾರ್ಥಗಳು ಆಟಮ್ಸ್ ಇಂದ, ಅದೇ ಸೈನ್ಸ್ ಹೇಳೋದು. ಆಟಮ್ಸ್ ಆಟಮ್ಸ್ ಮಧ್ಯೆ ಏನಿದೆ ಪೇಸ್ಟ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್, ಅದರಿಂದನೇ ಇಡೀ ಜಗತ್ತಲ್ಲೇ ಆಟಮ್ಸ್ ಎಲ್ಲ ನಿಂತೀವಿ ಒಂದಕ್ಕೊಂದು ಕಚ್ಕೊಂಡು. ಆಟಮ್ ಒಳಗೆ ಎಲೆಕ್ಟ್ರಾನ್ಸ್ ಎಲ್ಲ ತಿರುಗೋದೆಲ್ಲ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಇಂದ. ಒಂದು ವೇಳೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಇಲ್ಲದಿದ್ರೆ ಏನಾಗುತ್ತೆ, ಇಡೀ ಜಗತ್ ಕೊಲ್ಯಾಪ್ಸ್ ಆಗುತ್ತೆ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಅಂದ್ರೆ ಏನು? ಸಂಕರ್ಷಣ. ಅವನೇ ಅವನಿದ್ರೆ ಭೂಮಿ, ಅವನೇ ಅಣುಗಣದಲ್ಲಿ ನಿಂತಿದ್ದಾನೆ ಹೀಗೆ ಹಿಡ್ಕೊಂಡು, ಇದ್ದುದಕ್ಕೆ ಇಡೀ ಭೂಮಿ ಇದೆ. ಅವನ್ ಸರ್ಕೊಂಡ್ರೆ ಎಲ್ಲ ಕ್ಲೀನ್ ಬೌಲ್ಡ್, ಆಟಮ್ಸ್ ಎಲ್ಲ ಕೊಲ್ಯಾಪ್ಸ್ ಆಗುತ್ತೆ. ಆಟಮ್ ಬಾಂಬ್ಸ್ ಅಲ್ವಾ, ಎಲ್ಲ ದಮ್ 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 ನೋಡಿ ಹೋಗುತ್ತೆ. ಅವನಿದ್ದಾನೆ ಆಕಾರದಲ್ಲಿ, ದೇವರನ್ನ ನೋಡಿ, ನೋಡೋದಲ್ಲ ನಮಸ್ಕಾರ ಮಾಡಿ, ಸ್ವಾಮಿ ಭೂ ಆಕಾರದಲ್ಲಿ ನೀನಿದೀಯ, ದ್ವೀಪಗಳ ಆಕಾರದಲ್ಲಿ ನೀನಿದೀಯ, ಆ ರೂಪಕ್ಕೆ ನಮೋ ನಮಃ ಅಂತಾರ ಹೇಳಿದ್ರು. ಆ ದ್ವೀಪಗಳಲ್ಲಿ ನಾನ ಆನೆ ಕುದುರೆ ಒಂಟೆ ಎಲ್ಲ ತಿರುಗಾಡ್ತವೆ ಅಲ್ಲ, ಆಕಾರದಲ್ಲಿ ಸ್ವಾಮಿಯೇ. ಆನೆಗಳು ಹಿಂಡು 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 ಹೋಗ್ತಾ ಇರತ್ತೆ, ಆನಿಮಲ್ ಪ್ಲಾನೆಟ್ ಅಲ್ಲಿ ನೋಡ್ತಾ ಇರ್ತೀನಿ ಹೌದಾ, ಹಿಂಡು ಹಿಂಡು ಹೋಗ್ತಾ ಇರತ್ತೆ. ಆಕಾರದಲ್ಲಿ ಅವನೆಲ್ಲ ಕರ್ಕೊಂಡು ಹೋಗ್ಬೋದು. ಆ ಜೀವನ ಎಷ್ಟು ಇದು ನೆನಪಿರಬೇಕು, ಜೀವನ ಸೈಜ್ ಎಷ್ಟು ಅಂತ ನೆನಪಿದ್ರೆ ಎಲ್ಲ ಬರ್ತಿದ್ವು. ಆ ಆನೆಗಳು ನೋಡಿದಾಗ ಚಿಕ್ಕದು ಜೀವ, ಆ ಆನೆ ಶರೀರ ಹೊರಡಕ್ಕಾಗತ್ತ, ಅದಕ್ಕೆ ಆಗಲ್ಲ. ಸ್ವಾಮಿಯೇ ವಿರಾಟ್ ರೂಪಿ, ಆ ಆಕಾರದಲ್ಲಿ ಇದು ಹೊತ್ತುಕೊಂಡು ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಎಷ್ಟು ಗುಂಪು 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 ಆಗ ಆ ಗುಂಪಿನ ಆಕಾರದಲ್ಲಿ ಅವನೇ, ಆ ಆಕಾರದಲ್ಲಿ ಅವನೇ. ಅದ ಹೇಳ್ತಾರೆ ಕೈ ತುರಗ ಆದಿ ಪಶು ಆಕಾರಾಣಿ. ಇನ್ನು ಅದರಲ್ಲಿ ಅದನ್ನು ಕೊಂಡು ತಿನ್ನುವಂತಹ ಸಿಂಹ ವ್ಯಾಘ್ರಾದಿ ಮೃಗಾಕಾರಾಣಿ. ಸಿಂಹ ಆಕಾರದಲ್ಲಿ ಅವನೇ ಸಿಂಹನ ಹೊತ್ಕೊಂಡು ಬರ್ತಾನೆ, ಮೃಗಗಳ ಆಕಾರದಲ್ಲಿ ಅವನೇ ಅದನ್ನು ಹೊತ್ಕೊಂಡು ಬರ್ತಾನೆ. ಅದರಲ್ಲಿ ನಿಂತು ಇದರ ಮೇಲೆ ಅಟ್ಯಾಕ್ ಮಾಡಿಸಿ ತಿನ್ನುವಂತೆ ಅವನೇ ಮಾಡ್ತಾನೆ, ಎಲ್ಲ ಅವನೇ ಮಾಡ್ತಾನೆ. ನಂತರ ಮಯೂರ ಕೀರಾದಿ ವಿಹಗಾಕಾರಾಣಿ. ಅಲ್ಲಲ್ಲಿ ಆಯಾ ದ್ವೀಪಗಳಲ್ಲಿ, ಈ ದ್ವೀಪದಲ್ಲಿ ಆಯಾ ದ್ವೀಪಗಳಲ್ಲಿ ಗುಂಪು ಗುಂಪಾಗಿ ಹಾರುವಂತಹ ಪಕ್ಷಿಗಳು ನೋಡಿದಾಗ ಆನಂದ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲಿಗೆ ನಿಲ್ಬೇಡಿ ಆನಂದಕ್ಕೆ, ಇನ್ನೂ ಒಳಕೋತಿ ಅಂತ ಹೇಳ್ತಾರೆ. ಏನದು ಆಕಾರದಲ್ಲಿ ಸ್ವಾಮಿ ಅಲ್ವಾ ಇರೋದು? ಆ ಗಿಳಿಗೆ ಬಣ್ಣ ಯಾರ ಹೇಳ್ದಿದ್ದು? ಸರ 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 ಬಣ್ಣ ಬಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಒಂದು ಕಡೆ ಸಿಸ್ಟಮ್ಯಾಟಿಕ್ ಬರುತ್ತೆ, ಸಿಮೆಟ್ರಿಕಲ್ ಆಗಿ ಬರುತ್ತೆ, ಕೆಂಪು ಕೆಂಪು ಗ್ರೀನ್ ಎಲ್ಲ ಬರ್ತಾ ಇರುತ್ತೆ. ಬಡದು ಅದರ ಆಕಾರದಲ್ಲಿ ನಿಂತು ಹೊತ್ಕೊಂಡು ಹಾರಿದ್ದವನೇ. ಆ ಗುಂಪು ಗುಂಪು ಅವನದ್ದೇ ರೂಪ. ಕಾಣುವ ದೃಷ್ಟಿ ಇದ್ರೆ ಜಗತ್ತೆಲ್ಲ ಹರಿರೂಪ, ಕಾಣುವ ದೃಷ್ಟಿ ಇಲ್ಲ ಒಳಗಿದ್ರೂ ಕಾಣ್ಲಿಕ್ಕಾಗಲ್ಲ, ಪಕ್ಕದಲ್ಲಿ ಕೂತಿದ್ರು ಕಾಣ್ಲಿಕ್ಕಾಗಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ, ಆ ಪದಗಳನ್ನ ಓದ್ಲಿಕ್ಕೆ ಹೇಳ್ತಾ ಇದ್ದೇನೆ ನಾನು. ಮತ್ಸ್ಯ ಕೂರ್ಮಾದಿ ಜಲಜಾಕಾರಾಣಿ. ಇಡೀ ಸಮುದ್ರಗಳು, ಸಪ್ತ ಸಮುದ್ರಗಳು, ಅಲ್ಲಿ ತಿರುಗಾಡುವಂತಹ ಮೀನು ಮೊಸಳೆಗಳು ಅದರ ಆಕಾರದಲ್ಲಿ ಇದ್ದಾನ್ ನೋಡಿ. ಯಾರು ಹೊಗಳಬೇಕು ಅಂತಿಲ್ಲ, ಯಾರು ಸಾಲು ಹೊದಿಸ್ಬೇಕು ಅಂತ, ಬೆಳ್ಳಿ ತಂಬಿ ಕೊಡಬೇಕು ಅಂತಿಲ್ಲ ಅವನಿಗೆ. ಎಲ್ಲದರ ಆಕಾರದಲ್ಲಿ ಹೊತ್ಕೊಂತಾನೆ ತಿರುಗ್ತಾ ಇದ್ದಾನೆ, ಸೈಲೆಂಟ್ ಆಗಿ. ಮೀನು ಇರುತ್ತೆ ನೋಡುತ್ತಾರೆ ಆನುವಲ್ ಪ್ಲಾಂಟ್ ಅಲ್ಲಿ, ಈಗ ಹೋಗ್ತಾ ಇರುತ್ತೆ. ಅಲ್ಲ ಇಷ್ಟು ದೊಡ್ಡ ಸ್ವಾಮಿಗೆ ಆ ಶರೀರ ಹೊತ್ಕೊಂಡು ಆ ಜೀವಿಯನ್ನ ಕರ್ಕೊಂಡು ಹೋದ್ರೆ ಬರೋದೇನು? ಏನು ಇಲ್ಲ. ಆ ಜೀವಿಗೆ ಬರೋದೇನು? ಅದು ಹಿಡಿಯುತ್ತೆ ತಿನ್ನತ್ತೆ, ಇದು ಹಿಡಿಯುತ್ತೆ ತಿನ್ನತ್ತೆ, ಸಂತೋಷ ಪಡ್ತಾ ಇರುತ್ತೆ. ಅದರ ಸಂತೋಷಕ್ಕಾಗಿ ಇವ 24 ಗಂಟೆ ಅದನ್ನು ಹೊತ್ಕೊಂಡು ತಿರುಗ್ತಾನಲ್ಲ, ಇದೆಂತ ಹುಚ್ಚ ಅಂದ್ರು ಅಚ್ಚುತನ. ನಿನ್ನಂತ ಹುಚ್ಚು ದೊರೆಯನು ಕಾಣೆ ಅಂದ್ರೆ ಇಡೀ ಜಗತ್ತಿನಲ್ಲಿ ಅದು ನೋಡಿದಾಗಲ್ಲ ಇವನ ಭಗವಂತನ ಬುದ್ಧಿ ಗೊತ್ತಾಗ್ತಾ ಇರುತ್ತೆ. ಇದೆಂತವನಪ್ಪ ನೀನು, ಇವ್ರನ್ನೆಲ್ಲ ಹೊತ್ಕೊಂಡು ತಿರುಗ್ತಾ ಇದ್ದ. ರೋಡ್ ಅಲ್ಲಿ ನೋಡಿದ್ರೆ ಒಬ್ಬರು ದೇವರ ಕಡೆ ಮುಖವೂ ಮಾಡಲ್ಲ, ಆಸ್ತಿ ಅದಿಟ್ಕೊಂಡು ಹೋಗ್ತಾ ಇರ್ತಾರೆ. ಅವನೇ ಅಲ್ಲ ಅವ್ನು ಹೊತ್ಕೊಂಡು ಅದು ಕೇಳಿಸ್ತಾ ಬಾಯಲ್ಲಿ ತಿನ್ನಿಸ್ತಾ ಕರ್ಕೊಂಡು ಹೋಗ್ತಾ ಇರೋದು. ಹೆದರಿಕೆ ಆಗ್ಬಿಡುತ್ತೆ ಒಂದೊಂದ್ಸಲ, ಇಷ್ಟು ಜನ ಈ ಥರ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ, ಯಪ್ಪ ಇದಂತ ವ್ಯಕ್ತಿ ಮಹಾರಾಯ ಅಂತ ಹೇಳಿ ಶಾಕ್ ಆಗ್ತಾ ಇರತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ, ಅದಾದವರೇ ಹಂಗ್ ಬರ್ತಾ ಇದ್ದಾರೆ. ಆ ದೇವರ ರೂಪದಲ್ಲಿ ನೋಡಿ ಶಾಕ್ ಆದವರೇ ಬರೀತಾ ಇದ್ದಾರೆ. ಇನ್ನ ಸರ್ಪ ಕ್ರಿಮಿಕೀಟ ಆದಿ ಆಕಾರಾಣಿ. ಸರ್ಪಗಳಲ್ಲಿ ಕ್ರಿಮಿಕೀಟಗಳಲ್ಲಿ ಅವನೇ ಇರ್ತಾನೆ. ಗಂಗಾ ಯಮುನಾ ಆದಿ ನದ್ಯ ಆಕಾರಾಣಿ. ಗಂಗಾ ಯಮುನಾದಿ ನದಿಗಳು ಹರಿತಾ ಇವೆ ಹೇಳ್ತಾರೆ. 7 ದ್ವೀಪಗಳಲ್ಲಿ ಎಷ್ಟೆಷ್ಟು ನದಿಗಳು ಹರಿತಾ ಇವೆ, ಎಲ್ಲರ ಆಕಾರದಲ್ಲಿ ನಮ್ಮ ಸ್ವಾಮಿಯೇ ಇದ್ದಾನೆ, ಸೈಲೆಂಟ್ ಆಗಿ ಹರಿತಾ ಇರ್ತಾನೆ. ಗಂಗಾ ಒಂದು ಕಡೆ ನೋಡಿದ್ವು, ನಾವೆಲ್ಲ ನೋಡಿದ್ವು ಅಂತ ಉಕ್ಕಿ ಹರಿಯೋದಾಗ್ಲಿ, ಯಾರು ಇಲ್ಲದ ಕಡೆ ಏನು ಸೈಲೆಂಟ್ ಆಗಿ ಹೋಗೋದಾಗ್ಲಿ, ಇಲ್ಲ ತನ್ನ ಪಾಡಿಗೆ ತಾನು ಹೋಗ್ತಾಳೆ, ಇಲ್ಲ ಇವನೇ ಸೈಲೆಂಟ್ ಆಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಲ್ವಾ. ಅವನೆಷ್ಟು ನಿಲ್ಲಿಸ್ತ, ಎಲ್ಲ ಚೆನ್ನಾಗಿದ್ರೆ ಸಾಕು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಮತ್ತೆ ಇಂಥ ದೇವರ ಲಕ್ಷಣ ಸ್ವಲ್ಪ ಗೊತ್ತಾಗ್ಬೇಕಲ್ಲ, ಇಂಥವನ ಪರಿಚಯ ಆಗ್ಬೇಕಲ್ಲ, ಇಂಥ ಫ್ರೆಂಡ್ ಬೇಕಲ್ಲ ನಮ್ಗೆ. ನಮ್ಮ ದೋಷ ಸಹಿತ ನಮ್ಮನ್ನ ಪ್ರೀತಿಸಿ ಎಡಬಿಡದೆ ನಮ್ಮ ಜೊತೆಗೆ ಇರುವಂತಹ ಒಬ್ಬ ಸ್ನೇಹಿತ ಬೇಕಲ್ಲ, ಅವನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನಂತರ ಉದ್ಯಾನ ಆದಿ ವನಾಕಾರಾಣಿ, ಆ ದ್ವೀಪಗಳಲ್ಲಿರುವ ನಾನಾ ವನಗಳು ಆ ವನಗಳ ಗಿಡಗಳ ಆಕಾರದಲ್ಲಿ ದೇವರು. ನಮ್ಮ ಬೀದಿಯಲ್ಲಿ ಎಷ್ಟು ಗಿಡಗಳಿವೆ ನೋಡ್ಕೊಳ್ಳಿ, ಎಲ್ಲಾ ತರದ ದೇವರೇ ಕೂತಿದ್ದಾನೆ. ಆ ದ್ವೀಪಗಳಲ್ಲಿ ಎಷ್ಟು ಗಿಡಗಳಿವೆಯೋ, ಜಂಬೂ ದ್ವೀಪೆ, ಜಂಬೂ ದ್ವೀಪ, ಜಂಬೂ ವೃಕ್ಷ ಎಷ್ಟು ದೊಡ್ಡದು ಮತ್ತು ಅಷ್ಟು ದೊಡ್ಡದು. ಎಷ್ಟು ದೊಡ್ಡದು ಅಂದ್ರೆ ಅದರಿಂದ ಉದುರಿದ ಹಣ್ಣು ಆಣೆ ಎಷ್ಟಿದ್ರೆ ಆ ಗಿಡ ಎಷ್ಟಿರ್ಬೇಕು, ಆ ಗಿಡ ಎಷ್ಟಿದ್ರೆ ಆ ಸ್ವಾಮಿ ಆಕಾರ ಎಷ್ಟಿರ್ಬೇಕು, ಅದು ಹೊತ್ತು ನಿಂತಿರ್ಬೇಕು. ಅವನೇ ಅಲ್ಲ ವೃಕ್ಷದ ಆಕಾರದಲ್ಲಿ ಹೊತ್ತು ನಿಂತು ಹಣ್ಣುಗಳನ್ನು ಬಿಡುವಂತ ಮಾಡಿ ಹತ್ತಾ 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 ಇದ್ದು ಅದರ ರಸ ಕಳೆದು ಬಿದ್ದು ಒಡೆದು ಸೋರಿದ ರಸ ನದಿಯಾಗಿ ಹರಿಯಬೇಕಾದರೆ, ಜಂಬೂ ನದಿಯಾಗಿ ಹರಿಯಬೇಕಾದರೆ ಅದಂತ ಚಿತ್ರವಾದ್ದು ನಮಗ್ ಗೊತ್ತಿಲ್ಲ. ನಾವೆಂದು ಬಸ್ ಹಾಕೊಂಡು ಹೋಗಿಲ್ಲ ಅಲ್ಲಿಗೆ, ಆದ್ರೆ ನೋಡಿದವರು ವಾದಿರಾಜರೆಲ್ಲ ಹೇಳ್ತಾ ಇದ್ದಾರೆ, ನೋಡ್ರಪ್ಪ ರಸ ಹರಿತಾ ಇದೆ ಅಲ್ಲಿ ಅಂತ ಹೇಳ್ತಾರೆ, ಹಾಗೆ ಹೇಳ್ತಾರೆ. ನಂತರ ಆಮ್ರ ಪನಸಾದಿ ವೃಕ್ಷ ಆಕಾರಾಣಿ, ಎಲ್ಲ ಗಿಡಗಳ ಆಕಾರದಲ್ಲಿ ಅವನೇ. ನಂತರ ನರ ನಾರಿಯಾದಿ ಮನುಷ್ಯ ಆಕಾರಾಣಿ, ಹೆಣ್ಣು ಗಂಡು ಆಯಾ ಜೀವ ಅಲ್ಲಿ ನೋಡಿ, ಕರ್ನಾಟಕದಲ್ಲಿ ಬೆಂಗಳೂರಲ್ಲಿರುವ ಹೆಣ್ಣು ಗಂಡು ಎಲ್ಲ ಕಡೆ ಒಂದೇ ಅಲ್ಲ ನೋಡಿ, ಒಬ್ಬೊಬ್ಬರು ಒಂದೊಂದು ವೇಷ ಭಾಷೆ ಆಲೋಚನೆ ಬೇರೆ 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 ಬೇರೆ. ಇದೇ ಉತ್ತರ ಕರ್ನಾಟಕದಲ್ಲಿ ಹೋದ್ರೆ ಆ ಕೊಪ್ಪಳ ಅಲ್ಲೆಲ್ಲೇ ಹೋಗ್ಬಿಟ್ರೆ ಎಲ್ಲ ಕೆಂಪು ಮಯ್ಯ, ಬಸ್ಸು ಕೆಂಪು, ಅವ್ರ ಮೈ ಕೆಂಪು, ಎಲ್ಲ ಕೆಂಪೆ, ಬಾಯಿ ಕೆಂಪು, ಭೂಮಿ ಕೆಂಪೆ, ಉಗುಳಿ ಉಗುಳಿ ಭೂಮಿ ಭೂಮಿ ಕೆಂಪು ಆಗಿರುತ್ತೆ. ಎಲ್ಲಿ ಬ್ಯಾಗ್ ಇಡಬೇಕು ಅರ್ಥ ಆಗಲ್ಲ, ಎಲ್ಲ ಕೆಂಪು ಮಯ ಅಲ್ವಾ, ಕೆಂಪು ಮಯ. ಆದರೆ ಮನಸ್ಸು ಸ್ವಚ್ಛ ಬಿಳಿ ಮಯ, ಬಾಯಿ ಹೊರಟು ಮನಸ್ಸು ಬಿಳಿ, ಬಾಯಿ ಬಂದಾಗ ಒದರ್ತಾರಷ್ಟೆ, ಏ ಹೋಗ್ರಿ ಹಾಕ್ರಿ ಅಂತ ಹೇಳ್ತಾರೆ, ಆದರೆ ಮನಸ್ಸಲ್ಲೊಂದು ಹೊರಗೊಂದು ಇಲ್ಲ, ಒಳ್ಳೆ ಭದ್ರವಾದ ಮನಸ್ಸಿರುತ್ತೆ. ಎಲ್ಲಾ ಕಡೆ ಒಂದು ಕೊಡ್ತಾನೆ ಪ್ಲಸ್ ಒಂದು ಮೈನಸ್ ಮಾಡ್ತಾನೆ, ಹಾಗೆ 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 ಎಲ್ಲಾ ಕಡೆ. ಎಲ್ಲಾ ಮನುಷ್ಯರೇ ಹೆಣ್ಣು ಗಂಡೆ ಎಷ್ಟು ವ್ಯತ್ಯಾಸ ತರ್ತಾನೆ, ಎಲ್ಲಾ ಕಡೆ ಅವನೇ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಇನ್ನ ಮುಂದೆ ಹೇಳುತ್ತಾರೆ, ಅವರು ಹಾಕೊಂಡಿರುವ ನೀವೆಲ್ಲ ಹಾಕೊಂಡಿದ್ರೆ ಬಂಗಾರ ಹೇಳ್ತಾರೆ, ಸುವರ್ಣ ರಜತ ಆದಿ ಲೋಹಾಕಾರಾಣಿ, ಎಲ್ಲರ ಬಂಗಾರದ ಆಕಾರದ ಅವನೇ ಇದ್ದಾನೆ, ಅವನಿಲ್ಲ ಅಂದ್ರೆ ಬಂಗಾರ ಇರಲ್ಲ ಬೆಳ್ಳಿ ಇರಲ್ಲ. ನಂತರ ಕಟಕ ಮುಕುಟ ಆದಿ ಆಭರಣಾಕಾರಾಣಿ, ನೀವು ಹಾಕೊಂಡಿರುವ ಏನು ಬಂಗಾರದ ಬಳಿ ಅದು ಇದು ಉಂಗರ ಆ ರೂಪದಲ್ಲಿ ಅವನೇ ಕೂತಿದ್ದಾನೆ ಅಲ್ಲಿ. ಎಷ್ಟು ಜನ ಇದ್ದಾರು, ಎಷ್ಟು ಜನ ಹಾಕೊಂಡಿದ್ದಾರೋ, ಎಲ್ಲರಲ್ಲೂ ಅವನೇ ನಿಂತಿದ್ದಾನೆ. ನಂತರ ಬ್ರೀಹಿ ಯವಾದಿ ಧಾನ್ಯಾಕಾರಾಣಿ, ಏನು ಬೆಳಿಗ್ಗೆ ನಾಕಿ ಬೇಡಿ ಎಲ್ಲ ಬಳಸಿದ್ದು ಎಲ್ಲದರಲ್ಲೂ ಅವನೇ ಇದ್ದಾನೆ. ಅವನಿಲ್ಲದಿದ್ರೆ ತಿನ್ನಲಿಕ್ಕೆ ಧಾನ್ಯ ಇಲ್ಲ ನಮಗೆ, ಅವನೇ ಬಳಸ್ತಾನೆ, ಅವನೇ ಎಲ್ಲರಲ್ಲಿ ಸ್ಟಾಕ್ ಆಗಿ ಅಕ್ಕಿಯನ್ನು ನೆಡ್ತಾನೆ, ಅದರಲ್ಲಿ ಅವನೇ ಕೂತಿರ್ತಾನೆ. ಎಷ್ಟು ಕಾಲ ಕೂತಿರುತ್ತೋ ಆ ಮೂಟೆ, ಒಂದು ವರ್ಷ ಎರಡು ವರ್ಷ ಕೂತಿರುತ್ತೆ ಅದರಲ್ಲಿ ಅಕ್ಕಿ ಕಡೆ. ನಾವೇನು ಮಂಗಳ ದಿನ ಮಾಡ್ತೀವ, ಅದ್ರ ಕಡೆ ನೋಡ್ತೀವ ಇಲ್ಲ, ತಂದು ಮೂಲೆಯಲ್ಲಿ ಹಾಕಿರ್ತೀವಿ, ಆ ಮೂಲೆಯಲ್ಲಿ ಸೈಲೆಂಟ್ ಆಗಿ ಕೂತಿರ್ತಾನಲ್ರಿ. ಅಕ್ಕಿಯಲ್ಲಿ ಅಕ್ಕಿಯನ್ನು ಹೊತ್ಕೊಂಡು ಕೂತಿರ್ತಾನೆ, ಬ್ಯಾಳಿಯಲ್ಲಿ ಬ್ಯಾಳಿ ಹೊತ್ಕೊಂಡು ಕೂತಿರ್ತಾನೆ. ನಾವು ಹೊಗಳಿಲ್ಲ ಅಂತ ಎದ್ದು ಹೋಗಲ್ಲ, ಹೊಗಳತ್ತೀವಿ ಅಂತ ಏನಿನ್ ಮಾಡಲ್ಲ. ಎಷ್ಟು ಪೇಷನ್ಸ್ ಇರಲಿ ಅವನಿಗೆ, ಯಾರು ಗಮನಿಸಲ್ಲ, ಅವನ ಪಾಡಿಗೆ ಅವನು ಇರ್ತಾನೆ. ಅದೆಂಥ ವ್ಯಕ್ತಿ ಎಂದು ನಂತರ ಮುಂದೆ ಬಹಳ ಚೆನ್ನಾಗಿದೆ, ಚೆನ್ನಾಗಿ ಹೇಳ್ತಾ ಇರ್ತಾರೆ, ಅದಕ್ಕೆ ಹೇಳ್ಬಿಡೋಣ, ಅದೇ ಭಾಗವತ ಅಲ್ವಾ, ಭಾಗವತ ತಂದದ್ದೇ ಅದು. ನಂತರ ಪರಮಾನ್ನಾದಿ ಹೇಳ್ತಾರೆ, ಅನ್ನ ಪರಮಾನ್ನಾದಿ ರೂಪ ಭೋಜ್ಯಾಕಾರಾಣಿ, ತಿಂದು ಇವತ್ತು ಪರಮಾನ್ನ ಭಕ್ಷ್ಯ ಭೋಜ ತಿಂದುವಲ್ಲ ಆಕಾರದಲ್ಲಿ ಅವನೇ ಇದ್ದಾನೆ. ನಂತರ ಸರಕ ತಾಂಬೂಲ ಗಂಧಾದಿ ಭೋಗದ್ರವ್ಯಾಕಾರಣಿ, ಗಂಧ ಕೊಟ್ರಿ ತಾಂಬೂಲ ಕೊಟ್ರಿ ಎಲ್ಲ ಕೊಟ್ರಿ ಆಕಾರದಲ್ಲಿ ಅವನೇ ಇದ್ದಾನೆ. ಸರಿ ಇದ್ದಾನೆ ಇದ್ದಾನೆ ಅಂತ ಸುಮ್ಮನೆ ಹೇಳ್ಕೊಂಡು ಹೋಗ್ಬೇಡ್ರಿ, ಅಲ್ಲಲ್ಲಿದ್ದ ದೇವರಿಗೆ ಕೈ ಮುಗಿಯೋದು ಕಲಿರಿ ಎಂದು ಅಲ್ವಾ. ಇದು ನಾವು ಬೆಳಿಗ್ಗೆದ್ದು ಹತ್ತು ನಿಮಿಷ ಆದ್ರೂ ಕೂತ್ಕೊಂಡು ಎಲ್ಲಾ ಲೋಕದಲ್ಲಿ ಎಲ್ಲಾ ದ್ವೀಪಗಳಲ್ಲಿ ಭಗವದ್ ರೂಪಗಳನ್ನು ನೆನೆದು ನೆನೆದು, ಸ್ವಾಮಿ ನೀನಯ್ಯ ಎಲ್ಲಾ ಜಗತ್ತನ್ನು ನಡೆಸೋದು, ನಮೋ ನಮಃ ನಮೋ ನಮಃ ಅಂತ ಹೆಜ್ಜೆ ಹೆಜ್ಜೆಗೂ ಹೇಳ್ತಾ ಬರಬೇಕು. ಇದು ಸಾಧನೆ ಪರಾಕಾಷ್ಟ, ಇಲ್ಲದಿದ್ರೆ ಬೀದಿ ಕೊನೆಯಲ್ಲಿ ವೆಂಕಟರಾಯರು, ಮಧ್ಯದಲ್ಲಿ ಶ್ರೀನಿವಾಸರಾಯರು, ಆ ಕಡೆಗೆ ಹಿಂಗು ಆನಂದ ತೀರ್ಥಾಚಾರು ಅಂತಂದ್ರೆ ಹೌದಾ ಒಳ್ಳೇದು ಅಂತ ಹೋಗ್ಲಿಕ್ಕೆ, ಆ ತರ ಅಲ್ಲ ಇದು. ಇದು ದೇವರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಬಂಗಾರದಲ್ಲಿದ್ದು ಬೆಳ್ಳಿದ್ದಾನೆ, ಹಾ ಹೌದಾ ಗೋವಿಂದ ಇಲ್ಲ, ಎಲ್ಲೆಲ್ಲಿದ್ದಾನೆ ನೆನೆದು ದೇವರಿಗೆ ನಮಸ್ಕಾರ ಮಾಡಿ ನೀನೇ ಅಲ್ಲಿರೋದು ಅಂತ ಗುರಿ ಮುಟ್ಟಿದರೆ ಅದು ನಮ್ಮ ಸಾಧನೆ, ನಮಗಾಗಿ ಚಿಂತನೆ ಮಾಡೋದು, ಅವನಿಗೇನು ಕಿರೀಟ ಇಟ್ಟಿದ್ದಲ್ಲ ಹೇಳ್ತಾ ಇದ್ದಾರೆ ಇಲ್ಲಿ. ನಂತರ ಕೌಶೇಯಾದಿ ವಸನಾಕಾರಾಣಿ. ನಾವು ಧಾವಳಿ ಇಟ್ಕೊಂಡು ಕೊಡ್ತೀವಿ, ಒದ್ದೆ ಉಟ್ಕೊಂಡು ಕೊಡ್ತೀವಿ, ಕಟ್ಟುಮಡಿ ಉಟ್ಕೊಂಡು ಕೊಡ್ತೀವಿ, ಅದು ಕೊಡ್ತೀವಿ, ಆ ಎಲ್ಲ ಆಕಾರದಲ್ಲಿ ಅವನೇ ಇದ್ದಾನೆ. ಅವನಿಲ್ಲ, ಬಟ್ಟೆ ಇಲ್ಲ ನಮ್ಗೆ ಉಡ್ಲಿಕ್ಕೆ. ಎಷ್ಟು ಕಾಲ ನಮ್ಗೆ ಬೀರ್ವಾದಲ್ಲಿ ಸೂಟ್ ಕೇಸಲ್ಲಿ ಅಲ್ಲೇ ಇರ್ತಾನೆ. ನಾವು ಒಗೆದ್ರೆ ಆ ಬಟ್ಟೆಯಲ್ಲಿ ಇರ್ತಾನೆ, ಒಗೆದೇ ಇಟ್ಟಿದ್ರು ವಾಸನೆ ಬರ್ತಾ ಇದ್ರು ಅಲ್ಲೇ ಕೂತಿರ್ತಾನೆ ಅಲ್ವಾ. ನಮಗೆ ಬುದ್ಧಿ ಕೊಟ್ಟು ಇಡೀ ಬಟ್ಟೆಗಳಲ್ಲಿ ಅವನೇ ಇದ್ದಾನೆ. ನಂತರ ಪಾಟಲಿಪುತ್ರ ಆದಿ ಪುರ ಗ್ರಾಮಾಕಾರಾಣಿ. ಏನು ಬೆಂಗಳೂರು ಇದು ಬೀದಿ ಆ ಬೀದಿ ಜಯನಗರ, ನಾವೇನು ಜಯನಗರ ಅಂತ ಕರಿತೀವಲ್ಲ, ಅದು ಯಾರನ್ನ ಕರೆಯೋದು ಅಲ್ರಿ, ನಾವು ಕರೆಯೋದಪ್ಪ ಜಯನಗರ ಅಂತ ಅಲ್ಲ. ಅವನೇ ಬುದ್ಧಿ ಕೊಟ್ಟು ಈ ಏರಿಯಾಕ್ಕೆ ಜಯನಗರ ಅಂತ ಕರೆಸಿ ಆ ಹೆಸರಿಟ್ಟುಕೊಂಡಿದ್ದಾನೆ. ಜಯನಗರ ಎಂಬ ಪ್ರಾಂತದ ಆಕಾರದಲ್ಲಿರುವ ಭಗವಂತನ ಹೆಸರು ಜಯನಗರ. ಚಾಮರಾಜಪೇಟೆ ಆಕಾರದಲ್ಲಿರುವ ದೇವರ ಹೆಸರು ಚಾಮರಾಜಪೇಟೆ, ದೇವರ ಹೆಸರು ಅಲ್ರಿ. ನಿಮ್ ಹುಚ್ಚು ಏನ ಹೇಳ್ತಾ ಇದ್ರೆ ಅಷ್ಟೇ ಒಂದು ಆಗಿರ್ತಾ ಅಂದ್ರೆ ಅದ್ರಿ. ಇಷ್ಟೆಲ್ಲ ನೀವು ಹೇಳಿದ್ರೆ ಕೊನೆಗೆ ಒಗ್ಗರಣೆ ಕೊಡೋದು ಏನ್ ಗೊತ್ತಾ, ನಿಮ್ ತಲೆ ಕಟ್ಟಿದ್ರೆ ಇಲ್ಲ ಹಂಗಿದ್ರೆ ಈ ಬೆಂಗಳೂರ ಆಕಾರದಲ್ಲಿ ದೇವರು, ದೇವರ ಹೆಸರು ಬೆಂಗಳೂರ. ಹೌದು ಅಂದ್ರು, ರಿಯಲ್ ಫ್ಯಾಕ್ಟ್ ಅದನ್ನೇ ಹೇಳ್ತಾ ಇದ್ದಾರೆ. ಪಾಟಲಿಪುತ್ರಾದಿ ಪುರ ಗ್ರಾಮ ಆಕಾರಾಣಿ. ಇನ್ನ ಅದರಲ್ಲಿ ಭದ್ರಸೇನ ವೀರಸೇನಾದಿ ರಾಜ ಅಮಾತ್ಯಾಕಾರಾಣಿ. ರಾಜ ಮಂತ್ರಿ ಇದ್ದಾರಲ್ಲ, ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಆ ರೀತಿಯಲ್ಲಿ ನಿಂತು ಇಲ್ಲಿ ಅವರಲ್ಲಿ ನಿಂತು ಆಕಾರದಲ್ಲಿ ನಿಂತು ಇದ್ದದ್ದೆಲ್ಲ ನೊಂದಿಸಿ ಮಾಡಿಸೋದವನೇ ಅಲ್ವಾ, ಅವನೇ ಮಾಡಿಸ್ತಾ ಇರೋದು ಎಲ್ಲ. ಹೊಡೆಸಿ ಬಡಿಸಿ ಆ ಅಸೆಂಬ್ಲಿ ಒಳಗೆ ಗುದ್ದಾಡುವಂತೆ ಮಾಡೋದು ಯಾರು, ನಮ್ಮ ಸ್ವಾಮಿಯೇ. ನೋಡಿಸ್ತಾರೆ ಟಿವಿಯಲ್ಲಿ, ನೋಡಿಸ್ತಾ ಇದ್ರೆ ಬಾ ಹೆಜ್ಜೆ ಹೊಡ್ಕೊಂತಾ ಇದಾರಲ್ಲ ಅಂತ ನಾವು ಬೈಕೊಂತಾ ಇರ್ತೀವಿ. ಸರಿ, ಇದ್ದದ್ದೇ ನಾವು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಆ ನೋಟದ ಅರ್ಥ ಆಗ್ಬಾರ್ದಲ್ಲ, ನೋಡಿಬಿಡಿ ಸ್ವಾಮಿ ಎಷ್ಟು ಹೊಡಿಸ್ತಾನೆ ನೋಡಿ, ಇದು ಸಾಧನೆ ಮಾಡ್ಬೇಕು ಅಂತ ಅಂದ್ಬಿಡಿ. ಆಯ್ತು, ನೋಡಿದಕ್ಕೆ ನಮ್ ಸಾಧನೆ ಮುಗಿತು, ರಿಯಲ್ ಫ್ಯಾಕ್ಟ್ ಬಂತು. ಹೌದು, ಕೊನೆಗೆ ಒಗ್ಗರಣೆ ಏನು, ಸ್ವಾಮಿ ನೀನೇ ಅಲ್ಲಿ ಜಗಳಾಡಿಸ್ತಾ ಇದೀಯ, ನನ್ ಸರಿಯಾಗಿ ಮಾಡಿಸ್ಬೇಡ ಅಷ್ಟೇ ಅಲ್ವಾ. ಕೊನೆಗೆ ಹೇಳ್ತಾ ಇದ್ದಾರೆ, ಛತ್ರ ಚಾಮರಾದಿ ರಾಜೋಪಚಾರಾಕಾರಾಣಿ. ಬೆಳಿಗ್ಗೆದ್ದು ಛತ್ರಂ ಸಮರ್ಪಯಾಮಿ, ಚಾಮರ ಸಮರ್ಪಯಾಮಿ, ಚಾಮರ ಹಾಕಿದ್ದೀರಾ, ಚಾಮರ ದೇವರಿಗೆ ಹಾಕಿದ್ದೀವಿ ಅಂದ್ವಿ ಅಷ್ಟೇ ಹೊರತು ಚಾಮರಾಕಾರದಲ್ಲಿ ದೇವರು ಇದ್ದಾರೆ, ಆ ಚಾಮರಾಕಾರದ ದೇವರು ಈ ದೇವರಿಗೆ ಅರ್ಪಿತ ಅಂತ ಬಂತ ಬರದೆ. ನಂತರ ರಥಾದಿ ಚತುರಂಗ ಬಲಾಕಾರಾಣಿ ಅಂದ್ರು. ಏನು ಫೋರ್ಸ್ ಬರುತ್ತೆ, ಆರ್ಮಿ ಫೋರ್ಸ್ ವಿಶೇಷವಾಗಿ ಆಕಾರದಲ್ಲಿ ಸ್ವಾಮಿಯೇ ನಿಂತಿದ್ದಾನೆ. ಒಬ್ಬೊಬ್ಬರಲ್ಲಿ ಅವನು ಇಡೀ ಫೋರ್ಸ್ ಅಲ್ಲಿ ಅವನು ಏನು 11 ಅಕ್ಷೋಹಿಣಿ ಸೈನ್ಯ ಸ್ವಾಮಿಯ ಒಂದು ರೂಪ, 7 ಅಕ್ಷೋಹಿಣಿ ಸೈನ್ಯ ಒಂದು ರೂಪ, ದೇವರ ರೂಪವೇ ಯುದ್ಧ ಮಾಡಿದ್ದು. ಒಂದು ರೂಪದಿಂದ ಒಂದು ರೂಪ, ಒಳಗೆ ಜೀವರನ್ನಿಟ್ಟು ಅವರು ನೆಪ ಕೊಟ್ಟು ಏನಪ್ಪ ಈ ಬಾಣ ಹಾಕ್ಲಾ ಅಂತ ಒಳಗೆ ಹೇಳಿದ್ರೆ ಆ ಹೊಡೆಯೋಣ, ಆ ಹೊಡೆಯೋಣ, ಸರಿ ಹೊಡೆಯೋದು, ಇದೇ ಸ್ವಾಮಿ ಮಾಡಿದ್ದು. ಅವ್ರು ಸುಮ್ಮನೆ ನೆಪ ಅಷ್ಟೇ. ಅದು ಭೀಮಸೇನ ದೇವರಾಗಲಿ, ದುರ್ಯೋಧನ ಆಗಲಿ, ಯಾರೇ ಆಗಲಿ, ಭೀಮಸೇನ ದೇವರೇ ಕೊಟ್ರು ನಮ್ಗಿದು. ಇಲ್ಲ ಹುಚ್ಚರೇ, ನಾ ಮಾಡಿದ್ದಲ್ಲ, ನಾನು ಎಲ್ಲೋ ಕೂತಿದ್ದೇನೆ. ಆ ಸ್ವಾಮಿ ಏನೋ ಜರಾಸಂಧಾನಕ್ಕೆ ಹೊಂದಿದ್ದು, ಆ ಸ್ವಾಮಿಯೇ ಇಡೀ ಚತುರಂಗ ಬಲ ಸೈನ್ಯವನ್ನ ಕೊಂದಿತ್ತು. ದುರ್ಯೋಧನ 100 ಜನ ಮಕ್ಕಳನ್ನು ಕೊಂದದ್ದು ಯಾರು, ಭೀಮಸೇನ ಅಂತ ಹೇಳ್ತೀರಾ? ಭೀಮಸೇನ ಅಂತಾರೆ, ಭೀಮಸೇನ ನಾವು ಸ್ವಾಮಿ ಕೊಂದ, ನನ್ನ ಒಳಗಿಟ್ಟು ನನ್ ಕೀರ್ತಿ ಕೊಟ್ಟ ಅಂತಾನೆ. ಹೌದಲ್ಲ, ಅದನ್ನ ಹೇಳ್ತಾರೆ. ಭಾರತಮಲ್ಲ ಕರ್ಣನೆಂಬರು ಕೆಲರು, ಭಾರತಮಲ್ಲ ಅರ್ಜುನನೆಂಬರು ಕೆಲರು, ಭಾರತಮಲ್ಲ ಭೀಮನೆಂಬರು ಕೆಲರು, ನಿಜವಾದ ಭಾರತಮಲ್ಲ ಪುರಂದರ ವಿಠಲ ಅಂದು. ಯಾರಿಗೂ ಅವರವರ ಶರೀರ ಹೊತ್ತುಕೊಂಡು ತಿರುಗೋ ತಾಕತ್ತು ಇಲ್ಲಯ್ಯ, ಇವ್ರು ಯುದ್ಧ ಮಾಡ್ತಾರಾ ಅಂತ ಕೇಳ್ತಾರೆ. ಅಲೋ, ಆ ಬೇಸಿಗ್ ಬಂದ್ರೆ ಎಲ್ಲಾ ಬಿದ್ದೋಯ್ತು ಅಲ್ಲಿಗೆ, ಎಲ್ಲ ಕ್ಲೀನ್ ಬೌಲ್ಡ್ ಅಲ್ಲಿ ಜೀವನ ಸ್ವರೂಪದ ನೆನಪಿಟ್ಟುಕೊಂಡು ಏನು ನೋಡ್ಲಿಕ್ ಹೋದ್ರೆ ಅದು ಸ್ವಾಮಿದೇ ಕಾಣತ್ತೆ ಹೊರತು ಅವ್ರದ್ದು ಕಾಣಲ್ಲ. ಅವರಿಗೆ ಕೈ ಹಿಡಿದು ಸ್ವಾಮಿ ಮಾಡಿಸಿದಷ್ಟೇ ಹೊರತು ಅವ್ರು ಮಾಡ್ಲಿಕ್ಕಾಗುತ್ತಾ, ಅದನ್ನೇ ಹೇಳ್ತಾ ಇದ್ದಾರೆ. ನಂತರ ಹೇಳ್ತಾರೆ, ಅಗ್ನಿಹೋತ್ರಾದಿ ಪುಣ್ಯಾಕಾರಾಣಿ. ಏನು ಹೋಮ ಹವನ ಮಾಡ್ತಾರಲ್ಲ, ಆ ಆಕಾರದಲ್ಲಿ ಅವನೇ ಕೊಡ್ತಾನೆ. ಗೋಹನನಾದಿ ಪಾಪ ಆಕಾರಾಣಿ, ಆಕಳ ಹತ್ಯೆ ಮಾಡ್ತಾರಲ್ಲ ಅಲ್ಲೂ ಅವನೇ ಇದು ಮಾಡಿಸ್ತಾನೆ, ಅವರವರ ಕರ್ಮ ಅನುಸಾರ. ನಂತರ ಭೂ ಸ್ವರ್ಗ ನರಕಾದಿ ಲೋಕ ಆಕಾರಾಣಿ, ಆ ಲೋಕಗಳ ಆಕಾರದಲ್ಲೂ ದೇವರದ್ದೇ ಇದೆ. ಕಿಂ ಬಹುನ, ತುಂಬಾ ಹೇಳಿದೆ ಎಂದು. ಅಲ್ರಿ ಮೊದಲೇ ಹೇಳ್ಬೋದಲ್ಲ ಎಲ್ಲಾದ್ರಲ್ಲಿ ದೇವರಿದ್ದಾರೆ ಅಂದ್ರೆ, ನಿಮ್ಗೆ ಹಾಗೆ ಹೇಳಿ ಹೇಳಿ ಗೋವಿಂದ ಅಂತಾಯ್ತು, ಅದಕ್ಕೆ ಡಿಟೇಲ್ಡ್ ಆಗಿ ಹೇಳಿದ್ವು ದೇವರನ್ನ ಎಲ್ಲೆಲ್ಲಿ ಎಲ್ಲೆಲ್ಲಿ ನೋಡಬೇಕು ಅಂತ ಗೊತ್ತಾಯ್ತಲ್ಲ. ಈಗ ಕೊನೆಗೆ ಒಗ್ಗರಣೆ ಕೊಡುತ್ತೇವೆ, ಏನದು? ಚೇತನಾ ಚೇತನಾತ್ಮಕ, ಅದು ಚೇತನ ಆಗಿರಬಹುದು ಅಚೇತನ ಆಗಿರಬಹುದು, ಸರ್ವ ಪದಾರ್ಥ ಆಕಾರಾಣಿ ಸ್ವಸ್ವರೂಪಾಣಿ ಸೃಜತಿ, ತನ್ನದೇ ರೂಪಗಳನ್ನ ಎಲ್ಲಾ ಕಡೆ ಇಟ್ಟಿದ್ದಾನೆ. ಇದಯ್ಯ ಖಗೋಳ ಭೂಗೋಳ ವರ್ಣನೆ ಇದು ಬರುತ್ತಾ ನಮಗೆ? ಅಲ್ಲಿ ಹಿಂಗಿತ್ತು ಜಂಬೂ ದ್ವೀಪ ಅಂತೆ, ಆ ವೃಕ್ಷ ಇತ್ತಂತೆ, ಅವ್ರು ಹಂಗಂತೆ, ಇವ್ರು ಹಿಂಗಂತೆ, ಆ ದ್ವೀಪ ಹಿಂಗಂತೆ, ಅಲ್ಲಲ್ಲಿಗೆ ಬೀಟಿಂಗ್ ಅರೌಂಡ್ ದಿ ಬುಷ್ ಅಂತ ಆ ತರ ಹೇ ಮಾಡ್ಕೊಂಡು ಹೋಗ್ತೀವಿ. ಆ ತಲೆ ಬೇರೆ ಎತ್ತಿ ನೋಡಿದ್ರೆ ಅಯ್ಯೋ ಎಷ್ಟು ನಕ್ಷತ್ರಗಳು, ಎಷ್ಟು ಗ್ರಹಗಳು, ಏನೇನಿವೆ ಅಪ್ಪಪ್ಪಪ್ಪ ಅಂತ ಕೈ ಮುಗಿತೀವಿ. ಯಾರಿಗೆ ಹೋಗಬೇಕಾಗಿದ್ದು? ನಕ್ಷತ್ರಗಳ ಆಕಾರದಲ್ಲಿ ಸ್ವಾಮಿಯೇ ಹೊತ್ತುಕೊಂಡಿದ್ದಾನೆ, ಗ್ರಹಗಳ ಆಕಾರದಲ್ಲಿ ಅವನೇ, ಆಕಾಶದ ಆಕಾರದಲ್ಲಿ ಅವನೇ, ಇಡೀ ಹೊತ್ತವನು ಅವನೇ, ಶಿಂಶುಮಾರ ರೂಪಿಯಾಗಿ ಹೊತ್ತಿದ್ದಾನೆ. ಅವನಿಗೆ ಒಂದು ದಿನ ಆದರೂ ಕೈ ಮುಗಿದುವ ತಲೆ ಮೇಲೆ ಕೆತ್ತಿ, ನಮ್ಮ ಪುಣ್ಯ ಪಾಪಗಳು ನಡೆಯೋದೇ ಅವನ ಹಿಡಿತದಲ್ಲಿ, ಶಿಂಶುಮಾರ ರೂಪಿ ಭಗವಂತನ ಹಿಡಿತದಲ್ಲಿ. ನಾವು ನಮಸ್ಕಾರ ಮಾಡಿಕೊಂಡ್ರೇನೆ ನಮ್ಮ ಪುಣ್ಯ ಕಾರ್ಯಗಳಾಗುತ್ತೆ. ಮತ್ತೆ ಮಾಡಿದುವ ಅವನು ನೆನಪೇ ಇರಲ್ಲ, ಶಿಂಶುಮಾರ ಅಂದ್ರೆ ಒಂದು ಬೆಳ್ಳಿ ವಿಗ್ರಹ ತಂದು ಅದಕ್ಕೆ ಹಾಲು ಹೋಯ್ತು ಅಷ್ಟೇ ಹೊರತು ಇವನು ಹೇಗಿದ್ದಾರೆ ಅಂತ ಅವನು ಕಡೆ ನೋಡೋದೇ ಇಲ್ಲ, ಇದನ್ನೇ ಹೇಳ್ತಾ ಇದ್ದಾರೆ. ಅಂಥ ಸ್ವಾಮಿ ಎಲ್ಲ ಸೃಷ್ಟಿ ಮಾಡಿದನಲ್ಲ, ಇಂಥ ಸ್ವಾಮಿಯೇ, ಇಂಥ ಸ್ವಾಮಿಯೇ ದಕ್ಷಿಣ ದಿಕ್ಕಿಗೂ ನೈಋತ್ಯ ದಿಕ್ಕಿಗೂ ಮಧ್ಯೆ ಇರುವಂತ ಒಂದು ಪಟ್ಟಣ ಸೃಷ್ಟಿ ಮಾಡಿದನಯ್ಯ. ಆ ಪಟ್ಟಣದ ಹೆಸರೇ ನರಕ. ಆ ಆಕಾರದಲ್ಲಿ ಅವನೇ ಇದ್ದಾನೆ. ಅಲ್ಲಿ 84 ಲಕ್ಷ ವೆರೈಟಿ ನರಕಗಳು ಇಟ್ಟಿದ್ದಾನೆ, ಆ ಆಕಾರದಲ್ಲೂ ಅವನೇ ಇದ್ದಾನೆ. ಅಲ್ಲಿರುವ ಯಮಭಟ್ಟರೇನಿದ್ದಾರೆ, ವೆರೈಟಿ ವೆರೈಟಿ ಆಕಾರದಲ್ಲಿ ಹೋಗ್ಬಿಡ್ತಾರೆ, ಭೀಕರ ಭೀಕರ ಆಕಾರ. ಎಷ್ಟು ದರ್ಶನಾದೇವ ಸಾಧವ ಅಂತ ಹೇಳಿದ್ರಲ್ಲ, ಅವರು ದರ್ಶನದಿಂದಲೇನೆ ಈ ಜೀವಿಗೆ ಮಲಮೂತ್ರ ಬಿಟ್ಟು ಹೋಗುತ್ತಂತೆ. ನಮಗ್ ಕಾಣಿಸಿಲ್ಲ, ಅದರಿಂದ ನಮ್ಗೆ ಅಷ್ಟು ಗೊತ್ತಾಗಲ್ಲ. ಒಂದ್ಸಲ ಕೇಳ್ಕೊ ಮಾಡ, ದೇವ್ರ ಪೂಜೆ ಮಾಡ್ತಾರೆ ಇವತ್ತು ಯಮ ಭಟ್ರ ಒಂದ್ಸಲ ಕಾಣಿಸಿ ಚೆನ್ನಾಗಿರುತ್ತೆ ಅಲ್ರಿ. ನೋಡ್ಬೇಕು ಒಂದ್ಸಲ, ನೋಡಿದ್ರೆ ಹೊರತು ನಮ್ಗೆ ಟೇಸ್ಟ್ ಗೊತ್ತಾಗಲ್ಲ. ಒಂದು ಸಲ ಹೆದರಿಸುವ ಅಂತ ಒಂದ್ಸಲ ಕಾಣಿಸ್ಬಿಟ್ರೆ ಪಾಪ ಮಾಡ್ತೀವ, ಸತ್ತು ಮಾಡಲ್ಲ. ಇವರೇ ಹೀಗಿದ್ರು ಇವ್ರು ಕೊಡೋ ಟಾರ್ಚರ್ ಹೇಗಿರುತ್ತೆ ಅಂತ ಅಲ್ವಾ ಅದು ಹೇಳುತ್ತಾರೆ. ಅವರಲ್ಲಿ ಆಕಾರದಲ್ಲಿ ಇದ್ದವನು ಇವನೇ, ಅವರಲ್ಲಿ ಕೂತ್ಕೊಂಡು ಒಂದೊಂದು ಜೀವಿಯನ್ನ ಹಿಡ್ಕೊಂಡು ಏನು ತರಕಾರಿ ಹೆಚ್ಚಿದಂತೆ ನಿಧಾನಕ್ಕೆ ಹೆಚ್ಚಿಕೊಂಡು ಇವನೇ ಕೈ ಕಡಿತಾ ಇರ್ತಾರಂತೆ. ಕೈ ಕಾಲು ಪಾಪ ನಿಧಾನಕ್ಕೆ ಬಿರಡಿಕೊಂಡು ನಿಧಾನಕ್ಕೆ ಕಡಿತಾ ಇರ್ತಾರೆ. ಇವರು ಒದಂತಾ ಇರ್ತಾರೆ ಮತ್ತು ಏನು ದಯಾಮಯರೆಲ್ಲರೂ ಕೂಡ ಚೂರು ತಡ್ಕೋ ಎಂದೆಲ್ಲ ಕೊಡಬೇಕಾಗಿದೆ, ಕೊಡದಿದ್ರೆ ನಮ್ ಕೈ ಕೊಡ ಬಿಡ್ತಾನೆ ಸ್ವಾಮಿ, ಆದ್ದರಿಂದ ನಾವು ಕೊಡ್ಲೇಬೇಕು ಹೇಳ್ತಾರೆ. ವಯಂ ಹಿ ದಂಡದಾಹಿತದಾಜ್ಞಯ, ಭಗವಂತ ಶ್ರೀಹರಿ ನಿಮ್ಮ ಪಾಪಗಳಿಗೆ ನಿಶ್ಚಾಯಕ, ನಾವೆಲ್ಲ ಕ್ಷಮ ಮಾಡಿ ಬಿಡುವರು, ನಾವು ಆತನ ಆಜ್ಞಾಕಾರಿಗಳಷ್ಟೇ, ದಯಮಾಡಿ ತಟ್ಟುಕೊಳ್ಳಿ, ನಮ್ಮ ಕೆಲಸಕ್ಕೆ ತೊಂದರೆ ಮಾಡಬೇಡಿ, ಹೋದ್ರಿ ಚೀರಿ ಅಂತ ಹೇಳಿ ಮತ್ತು ಹೋಯ್ತಾ ಇರ್ತಾರಂತೆ. ಇವ್ರು ನಡ್ಕೊಳ್ತಾ ಆಗ್ಬೇಕಲ್ಲ, ಹೊರತಾ ಇರ್ತಾರೆ ಚಿಕ್ಕ ಮಕ್ಕಳು, ಅಪ್ಪ ಅಮ್ಮ ಸ್ಕೂಲಿಗೆ ಹೋಗೋದಿದ್ರೇನೋ ಏನೋ ಮಾಡಿದ್ರೆ ಹಾಕಿ ಹೊಡಿತಾರೆ, ಹಿಡ್ಕೊಂಡು ಹೊಡೆಯೋದ್ರಲ್ಲೂ ಸ್ವಲ್ಪ ಸಾತ್ವಿಕ ರಾಜಸ್ತಾಮಸ ಅಂತ ಇರುತ್ತೆ. ಬೆಳ್ಳಿದ್ ಹೊಡಿ ಹೋದ್ರು ಒಳ್ಳೆ ಇರುತ್ತೆ. ಆ ಹೊಡೆದಾಗ ಮಕ್ಕಳು ಚೀರ್ಕೊಳ್ತಾ ಇರ್ತಾರೆ, ಹಡಿಲ ಚೀರೋದ್ರೆ ಅವ್ರಿಗೇನಿರುತ್ತೋ ಪಕ್ಕದ ಹೊಟ್ಟಾಗ ಸಂಕಟ ಆಗ್ತಾನೆ ತಪ್ಪಾ ಅಂತ ಹೌದಾ. ಅಂತ ಕಾಲಕ್ಕೆ ನರಕ ದರ್ಶನ ಮಾಡಿದ್ರೆ ಹೇಗಿರುತ್ತೆ? ಎಲ್ಲ ದೊಡ್ಡವರೆ ಎಲ್ಲರನ್ನ ಹೊಡೆಯೋದು ಬಡಿಯೋದು ಕಡಿಯೋದೆ, ಬೇರೆ ಇಲ್ಲೇ ಇಲ್ಲ ಸಿಸ್ಟಮ್, ಹೊಡಿತಾ ಇರ್ತಾರೆ. ಎಲ್ಲರೂ ತಡೆಯಲಾರದ್ರೆ ಒದರುತ್ತಾ ಇರ್ತಾರಂತೆ, ಅಳತಾ ಇರ್ತಾರಂತೆ. ಅದು 3D ಲೆವೆಲ್ ಅಲ್ಲಿ ಕಾಣಿಸ್ತಾ ಇರ್ತದೆ, ಯಾರಿಗೆ ಹೋಗ್ತಾ ಇರೋರಿಗೆ, ಎಲ್ಲಿಗೆ ಎಂಟ್ರೆನ್ಸ್ ಕೊಡ್ತಾ ಇರ್ತಾರಲ್ಲ ಹೋಗ್ತಾ ಇರ್ತಾರೆ. ಇವರಿಗೆ ಅರ್ಥ ಆಗಲ್ಲ ಯಾರು ಒದರ್ತಾ ಇದ್ದಾರೆ ಏನು ಅಂತ, ಎದುರಿಗೆ ಕಡಲನ್ನ ಹೊಡಿತಾ ಇರ್ತದೆ ಅಲ್ಲಿ ಏನು ಎದೆ. ಅಂತಹ ಕಾಲಕ್ಕೆ ಪಕ್ಕದಲ್ಲಿ ಇರ್ತಾರೆ ಒಂದೊಂದರು, ಅವರಿಗೆ ಸ್ಪೆಷಲ್ ಡ್ಯೂಟಿ. ಇವರು ಬರೋ ಕಾಲಕ್ಕೆ ಅವರು ಏನೇನು ಯಾತನೆಗಳಿವೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರಂತೆ. ಈ ಒದರಿದ್ದ ಯಾಕೆ ಗೊತ್ತಾ, ಕರಿ ಕಡದ್ರೆ ಹೌದಾ ಅಂತಂದ್ರೆ ನಿನಗೂ ಇದೆ ನೋಡು ಅಂತ, ನಿನ್ನ ಲಿಸ್ಟಲ್ಲೂ ಇದೆ ಯು ಆರ್ ಗೋಯಿಂಗ್ ಟು ಟೇಸ್ಟ್ ಇಟ್ ಜಸ್ಟ್ ಪ್ಲೀಸ್ ಇದೆ ನೋಡಿಸ್ತಾ ಅಂತ ಅಂದ್ರೆ ಒಂದು ಸಲ ಸತ್ತ ಕೂಡಲೇ ಜೀವನ ಇಮ್ಮಿಡಿಯೇಟ್ ಕರ್ಕೊಂಡು ಹೋಗಿ ಒಂದು ಸಲ ವಿಸಿಟಿಂಗ್ ಮಾಡ್ತಾರಂತೆ ಜಸ್ಟ್ ನೋಡು ಇದು ನೋಡು ಇದು ನೋಡು ಇದು ನೋಡು ಇದನ್ನ ಯಪ್ಪ ಅಂದ್ರೆ ನೀನ್ ಬರ್ಲಿಕ್ಕಿದೆ ನಿಮ್ಮವರು ಪಿಂಡ ಪ್ರದಾನ ಮಾಡ್ತಾರಲ್ಲ ಮುಗಿಸ್ಕೊಂಡು ಬೇಗ ಬಾ ನಾವೇ ಕರ್ಕೊಂಡು ಬರ್ತೀವಿ ಅಂತ ಹಾಕ್ತಾರೆ ರಿಯಲ್ ಫ್ಯಾಕ್ಟ್ ಇದು ರಿಯಲ್ ಫ್ಯಾಕ್ಟ್ ಇದು ಇಷ್ಟು ಕೇಳಿದ್ಮೇಲೆ ಏ ಏನೋ ಬಿಡ್ರಿ ನರ್ಗ ಇದೋ ಇದೋ ಕ್ಲಾಸ್ ಆಗಿದೆ ಏನ್ ಡೌಟ್ ಇಲ್ಲ ಇದಕ್ಕೆ ಯಮಧರ್ಮರಾಜರ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಬ್ಬರಿಗೆ ಅನಿಸ್ತು ಯಮಧರ್ಮರಾಜನ್ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಗನಿಗೆ ಹೇಳಿದ್ರು ಅಪ್ಪ ಯಮಧರ್ಮರಾಜನ್ ನೋಡಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಅಮ್ಮ ಕರುತ್ತೇನೆ ಅಂತ ಸ್ಮರಣೆ ಮಾಡಿದ ಕೋಳಿ ಯಮಧರ್ಮರಾಜರ ಪ್ರತ್ಯಕ್ಷ ಏನಮ್ಮ ಕರೆದ್ರ ಅಂತ ಹೇಳಿ ಫಲ ಕೊಟ್ಟು ಹೋದ್ರು ಆ ಕರೆದವರು ಯಾರೋ ಅಲ್ಲ ರಘುತ್ತಮರು ರಘುತ್ತಮರು ನಂಬುತ್ತೀವಿ ಅವ್ರು ಕರೆದ ಯಮಧರ್ಮರಾಜನ್ ನಂಬಲ್ವಾ ನರಕಗಳು ನಂಬಲ್ವಾ ಸರಿ ನಂಬಿದ್ವಿ ಮುಂದೆ ಏನು ಅಂದ್ರೆ ಒಂದು ಸಲ ನಮ್ಮ ಪೂರ್ವಾಶ್ರಮ ನೆನೆ ಧರಿಸ್ಕೊಂಬೋಣ ಈಗಿದ್ದೀವಲ್ಲ ಗುರುಮಂತ್ರಗಳು ಅಕ್ಷತೆಯಾಂಗಾರ ಎಲ್ಲ ಇದೆ ಒಂದು ಸಲ ಹುಟ್ಟಿದ ಕಾಲಕ್ಕಿಂತ ಈಗ ಬರೋ ತನಕ ಪೂರ್ವಾಶ್ರಮ ಇದೆ ಅಲ್ಲ ನಮ್ದು ಪ್ರೀವಿಯಸ್ ಸ್ಟೇಜ್ ಅವಾಗ ಮಾಡಿದ್ದೆಲ್ಲ ಪಿಕ್ಚರ್ಸ್ ನಮ್ಗಿರುತ್ತಲ್ಲ ಅವ್ರದ್ದು ಇಂಡಿವಿಜುವಲ್ ಪಿಕ್ಚರ್ಸ್ ಅವ್ರಿಗಿರುತ್ತೆ ಏನೇನು ಮಾಡ್ಕೊಂಡಿದ್ದೆಲ್ಲ ಪುಣ್ಯವೋ ಪಾಪವೋ ಎಲ್ಲ ಲಿಸ್ಟ್ ನಮ್ದೇ ಕ ಗೊತ್ತಿಲ್ಲದೆ ಇರೋದು ಬೇರೆ ಲಿಸ್ಟ್ ಇದೆ ಗೊತ್ತಿಲ್ಲದೆ ಮಾಡಿದ್ದು ಗೊತ್ತಿದ್ದು ಮಾಡಿದ್ದೆ ನಮಗ್ ಗೊತ್ತಿದ್ದೆ ಲಿಸ್ಟ್ ತುಂಬಾ ಇರುತ್ತೆ ನಾ ಮಾಡಿದೆ ಈಗ ಮಾಡಿದೆ ಹಾಗೆ ಮಾಡಿದೆ ಅಂತ ಹೇಳಿ ಜಸ್ಟ್ ಯು ಆರ್ ಗೋಯಿಂಗ್ ಟು ಲಿಸ್ಟ್ ನೋಡೋ ಅಲ್ರಿ ನಾವು ಇಷ್ಟು ಅಕ್ಷತೆ ಇಟ್ಕೊಂಡ್ವಿ ಏನೇ ಅಲ್ಲಿಲ್ಲ ಅಲ್ಲಿ ಹೋಗಿ ನಾ ಇಂಥ ಆಚಾರ ಶಿಷ್ಯ ಹೌದಾ ಮತ್ತು ಕಳಿಸ್ತಿ ಬೇಡ ಆಸೆ ಪಡಿ ಯಾರು ಕೇರ್ ಮಾಡೋದಿಲ್ಲ ಅಲ್ಲಿ ಇಂತ ಹೋಗ್ತೇನಿ ಏನು ಇಲ್ಲ ಮಾಡಿದ್ದುಣ್ಣೋ ಮಹಾರಾಜ ಯಮಧರ್ಮರಾಜರಿಗೇನೆ ಧರ್ಮರಾಜನಾಗಿ ಬಂದವರಿಗೆ ನರಕ ದರ್ಶನ ಮಾಡಿ ಕಳಿಸಿದ್ರು ನೋ ಮುಲಾಜ ಅಲ್ಲಿ ನಮಗಿಡ್ತಾರ ಮತ್ತೆ ನಾವು ನಗತ ಕೇಳಿಬಿಡ್ತೀವಿ ಯಾವುದು ಅಜಾಮಿಲೋಪಾಖ್ಯಾನ ಬಹಳ ನಗತ ಕೇಳುತ್ತೇವೆ ನಮ್ಮ ಸೀನ ನಮಗೆ ಗೊತ್ತಿಲ್ಲ ಮುಂದೆ ನಾವು ಹೋಗ್ಲಿಕ್ಕಿದೆ ಏನು ಟಾರ್ಚರ್ ಕೊಡ್ತಾರ ಗೊತ್ತಿಲ್ಲ ನಾವು ಮಾಡಿದಕ್ಕೆಲ್ಲ ಮತ್ತೆ ಅಟ್ಟು ಖುಷಿಯಾಗಿ ಸಾವನ್ನು ಮರೆತಿರ್ತೇವೆ ನರಕ ಮರೆತಿರ್ತೇವೆ ಅಲ್ಲಿ ಹೋಗ್ಲೇಬೇಕು ಎಂಬ ಫ್ಯಾಕ್ಟ್ ಮರೆತಿರ್ತೇವೆ ಅದು ಮರೆತು ನಾವು ಕ್ಯಾಶುವಲ್ ಆಗಿ ಕಳೀತಾ ಇರ್ತೀವಲ್ಲ ಜೀವನ ಅಲ್ಲಿ ಬರ್ತಾ ಇದೆ ಕ್ಯಾಶುವಲ್ ಆಗಿ ಕಳೀತಾ ಇದ್ದೀರಾ ಮುಂದೆ ನೋಡಿ ಗರುಡದೇವರು ಹೇಳ್ತಾರೆ ಜಿಹ್ವಾಸ ವಶವರ್ತಿನಿ ನಾಲಿಗೆ ವಶದಲ್ಲಿದೆ ನಾರಾಯಣನೆಂಬ ನಾಮ ಇದೆ ನುಡಿಯೋದೇ ಇಲ್ಲಲ್ಲ ಇವರು ನರಕಕ್ಕೆ ಬಂದು ಬಂದು ಒದ್ದಾಡುತ್ತಾರೆ ಇದೇನು ಪ್ರಾಣಿಗಳಪ್ಪ ಅಂತ ಹೇಳ್ತಾರೆ ಸರಿ ಮುಂದಕ್ಕೆ ಬಂದ್ರೆ ನಾವಂತೂ ನಾ ಪಾಪಗಳು ಮಾಡಿದ್ದು ನಿಶ್ಚಯ ಆಯಿತು ಗೊತ್ತು ನಮಗೆ ಗೊತ್ತು ಮರ್ತು ಹೋಗಿದ್ವು ಪುರಾಣ ಕೇಳಿದಕ್ಕೆಲ್ಲ ನೆನಪಾಯಿತು ಪುರಾಣ ಬಂದು ತಪ್ಪಾಯ್ತು ಸುಮ್ಮನೆ ಕೂತ್ಕೊಂಡು ಎಲ್ಲ ಆಚಾರ ಹಿಂದೆ ತೋಡ್ತಾ ಇರ್ತಾರೆ ಏನೋ ಮರ್ತೋಗಿ ಸಂತೋಷವಾಗಿದ್ವಪ್ಪ ಶಿವಾಗಿದ್ರೆ ಟೆನ್ಷನ್ ಶುರು ಆಗುತ್ತೆ ಏನ್ ಕೊಡ್ತಾರೋ ಏನ್ ಮಾಡ್ತಾರೋ ಅಂತ ಹೇಳಿ ಹೌದಾ ಅದೇ ಹೇಳ್ತಾ ಇದ್ದಾರೆ ಬರ್ಬೇಕಂತೆ ಬಂದ್ರೆ ಏನಾಗುತ್ತೆ ಪಾಪ ಮಾಡಿದ್ದಾಯಿತು ಗ್ಯಾರಂಟಿ ಅದಕ್ಕೆ ಶಿಕ್ಷೆ ಖಚಿತ ಆದರೆ ಶಿಕ್ಷೆ ಆಗಬಾರದು ಏನಾದರೂ ಉಪಾಯ ಇದೆಯಾ ಇವಾಗ ಮನಸ್ಸಿಗೆ ಬರ್ತಾ ಇದೆಯಾ ನಾವು ಮಾಡಿಕೊಂಡದ್ದಕ್ಕೆ ಅದಕ್ಕೇನಾದ್ರೂ ಮಾಡಿಕೊಂಡ್ರೆ ಆಗತ್ತೆ ಅಂತ ಮನಸ್ಸಿಗೆ ಬರ್ತಾ ಇದೆಯಾ ಇಷ್ಟು ಕಾಲ ಪುರಾಣ ಕೇಳಿ ಬಿಟ್ಟಿವಿ ನೋಡಿ ಅಜಾಮಿಲು ಪ್ರಾಕ್ಷಾನ ಕೇಳಿ ಕೇಳಿ ಸಂತೋಷದಿಂದ ಊಟ ಮಾಡ್ಕೊಂಡು ಹೋದವಷ್ಟೇ ಹೊರತು ಎಂದಾದರೂ ನಮ್ಮ ಪಾಡು ಇದೇನೆ ನಮ್ಮದು ಇಷ್ಟು ಪಾಪಗಳ ರಾಶಿ ಕೂತಿದೆ ಇದಕ್ಕೇನಾದ್ರೂ ಮಾಡ್ಕೋಬೇಕು ಅಂತ ಆಲೋಚನೆ ಬಂತ ಹೇಳ್ರಿ ಬಂತ ಇಮ್ಮಿಡಿಯೇಟ್ ಆಕ್ಷನ್ ತಗೊಂಡ್ರ ಏನಾದ್ರೂ ಇಲ್ಲ ಮತ್ತೆ ಹೋಗ್ತೀವಿ ಮಂಗಳ ಮುಗಿದುಕೊಳ್ಳೆ ಭಾಗವತ ಕೇಳಿದೆ ಎಂಬ ಅಹಂಕಾರ ಬಿಟ್ಟು ಇನ್ಯಾವುದು ಇರಲ್ಲ ಅದಕ್ಕೆ ಪ್ರಾಕ್ಟಿಕಲ್ ಹೇಳ್ತಾ ಇದ್ದಾರೆ ನಿಮಗೆ ಬೇಕಾ ಪಾಪ ಹೋಗಬೇಕಾ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಪ್ರಾಯಶ್ಚಿತ್ತಗಳು ನೋಡ್ತೀರಾ ನಾನಾ ಪಟ್ಟಿ ಕೂತಿದೆ ಬೇಕಾದಷ್ಟು ಪಟ್ಟಿ ಕೂತಿದೆ ಯಾರಿಗೂ ಹೇಳಿದ್ರು ಹವಮಾನ ಹೋಗುವ ಹೋಮದಿಂದ ಹೋಗುವಷ್ಟು ಪಾಪ ಕೂತಿದೆ ಅಂದ್ರು ಪಾಪ ಮಾಡಿದ ಮತ್ತು ಕೇಳಿದ ಎಷ್ಟು ಪಾಪ ಉಳಿಯಿತು ಅಂದ್ರು ಉಳಿದಿಲ್ಲ ಬೆಳೀತು ಅಂದ್ರು ಎಷ್ಟು ಅಷ್ಟಮೇಧ ಆಗುವಷ್ಟು ಬೆಳೀತು ಅಂದ್ರು ಹಾಗೆ ಮಾಡಿದ್ದೆಲ್ಲ ತಪ್ಪ ಅದಕ್ಕೆ ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು. ಮತ್ತೇನ್ ಮಾಡೋಣ ಪದ್ಧತಿ, ಈ ಕಡೆ ಪ್ರಾಯಶ್ಚಿತ್ತ ಮಾಡ್ಕೊಂಬೋಣ ಅಂತ ಆಗಲ್ಲ. ಮಾಡಿದ್ರೂ ಕೂಡ ಒಂದು ವೇಳೆ ಮತ್ತೂ ಪಾಪ ಮಾಡುತ್ತಾ ಇರ್ತಾನೆ ಜೀವ. ಹೇಗೆ? ಭೂಯ ವಿವಶಃ ಅಂತ, ಅವನ ವಶವಿಲ್ಲದೆ ಆ ಜೀವ ಪಾಪಗಳು ಮಾಡ್ತಾ ಇರ್ತಾನೆ. ಒಂದ್ಸಲ ಪ್ರಾಯಶ್ಚಿತ್ತ, ಒಂದ್ಸಲ ಪಾಪ, ಮತ್ತು ಪ್ರಾಯಶ್ಚಿತ್ತ, ಎಷ್ಟಲ್ಲ ಇದು. ಆನೆ ಸ್ನಾನ ಮಾಡಿದಂತ ಆಯ್ತಲ್ಲ, ಕುಂಜರ ಶೌಚವತ್ತು. ಅದಕ್ಕೆ ಈ ಪ್ರಶ್ನೆ ಏನು ಸ್ವಲ್ಪ ಮಾಡಿ ಕೈ ಆಯ್ತು. ಪಾಪಕ್ಕೆ ಮದ್ದೇನು ಅಂತ ಕೇಳಲಿಲ್ಲ, ನರಕ ಕೊಡುವಂತ ಪಾಪಕ್ಕೆ ಮದ್ದೇನು ಅಂತ ಕೇಳಲಿಲ್ಲ. ಆ ಪಾಪದ ಜೊತೆಗೆ ಆ ಪಾಪ ಮತ್ತು ಮತ್ತು ಮಾಡುವ ಮನಸ್ಸಿನ ಪ್ರವೃತ್ತಿಗೆ ಮದ್ದೇನು, ಅದು ಬೇಕು ನಮಗೆ. ಇನ್ನ ಮೇಲೆ ಪಾಪ ಆಗ್ಬಾರದು ಅಂತ ಮದ್ದು ಬೇಕು ಅಂತ. ಅದು ಯಾವುದು ಅಂದ್ರೆ, ಎಲ್ಲರೂ ನಿಶ್ಚಯ ಮಾಡಿದ್ದು ಒಂದೇನಯ್ಯ. ಏನದು? ನಾಮೌ ವ್ಯಾಹರಣಂ ವಿಷ್ಣೋ ಯತಃ ಸತ್ ವಿಷಯಾಮತಿ. ದೇವರ ನಾಮಸ್ಮರಣೆ ಬೇಕು. ಹೌದಾ? ಅಯ್ಯೋ ನಾವು ದಿನಾಗೂ ಮಾಡ್ತೀವ್ರಿ, ಕೇಶವಾಯ ಸ್ವಹ ನಾರಾಯಣಾಯ ಸ್ವಹ ಬಂತದು, ಊಟದ ಕಾಲಕ್ಕೂ ಗೋವಿಂದ ರಾಮ ಕೃಷ್ಣ ಹೇಳ್ತೀವಿ. ಹೌದಪ್ಪ, ಮುಗಿತಲ್ಲ. ಅಲ್ಲ ಅಂದ್ರು, ನಿಮ್ಮ ಪಾಪಗಳು ಬಹಳ ಪಟ್ಟಿ ಕೂತಿದೆ. ಆದ ಕಾರಣ ಎಷ್ಟು ನೆನೆಯಬೇಕು ಅಂದರೆ, ಬೆಳಿಗ್ಗಿಂದ ರಾತ್ರಿವರೆಗೂ ಬದುಕಿದಷ್ಟು ಕಾಲ, ಎಷ್ಟೆಷ್ಟು ಹೊತ್ತು ಇರ್ತೀವೋ ಅಷ್ಟು ಕಾಲ. ಏನ್ ಗಂಟೆನು ಹೋಗುತ್ತಪ್ಪ ನಮ್ದು? ದೇವರ ನಾಮಸ್ಮರಣೆ ಮಾಡ್ತಾನೆ 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 ಇರೋಣ ಅಂದ್ರು. ಅಲ್ಲ, ಹಾಗ್ ಮಾಡಿದವ್ರು ಯಾರಾದ್ರೂ ಇದ್ದಾರ? ಎಲ್ಲ ಕೆಲಸ ಮಾಡುತ್ತಾ, ಎಲ್ಲ ನೋಡುತ್ತಾ ಅದಷ್ಟು ಕಾಲ ಬಾಯಿಂದ ಪಿಟ 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 ಅಂತ ಇರ್ಬೇಕು. ಯಾರೀ ಮಾಡ್ತಾರ ಅದನ್ನ ಅಂದ್ರೆ, ಕಾಶಿ ಕುಂಡಲಗಿರಿ ಆಚಾರ ಅಂತ ಮಹಾನುಭಾವರು, ವಾದರಾಜರು ದೊಡ್ಡ ಬದರಿಗೆ ಹೋಗ್ತಾ, ಚಿಕ್ಕ ಬದರಿ ಅಲ್ಲ, ದೊಡ್ಡ ಬದರಿಗೆ ವಾದರಾಜರು ಹೋಗುತ್ತಾ ಅವರ ಮನೆಯಲ್ಲಿ ಇದ್ದುಕೊಂಡು ಅವರ ಸರಿ ಮಾತಾಡಿಕೊಂಡು ಹೋದವರು ಮಹಾಜ್ಞಾನಿಗಳು. ಅವ್ರು ಯಾವಾಗ್ಲೂ ಬಾಯಿಯಿಂದ ಉಚ್ಚಾರ ಮಾಡ್ತಾ ಇರ್ತಾ ಇದ್ರು ಸಣ್ಣಕ್ಕೆ. ಏನ್ ಸ್ವಾಮಿ ಏನೋ ಹೇಳ್ತಾ ಇದ್ದೀರಲ್ಲ, ಏನಿದೆಪ್ಪ ರಾಮ ರಾಮ ರಾಮ, ಬಾಯಿ ನಿಲ್ಲೋದೇ ಇಲ್ಲ. ನಿಶ್ಚಯ ಮಾಡಲೇಬೇಕು, ಇದೇ ಕೆಲಸ ಇದೇ ಕೆಲಸ ಇದೇ ಕೆಲಸ, ರಾಮ 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 ಸದಾ ಅಂತ ಇತ್ತು. ಅಲ್ರಿ, ನಾವು ರಾಮ ನೀವು ರಾಮ ಅಂದ್ರೆ ಹೇಗೆ? ನೀವೆಲ್ಲ ಸುಧಾರಿತ ಗ್ರಂಥಗಳು ಓದ್ಕೊಂಡವರು, ಅದು ಪಾರಾಯಣ ಮಾಡಬೇಕು. ನಾವು ಏನು ಗೊತ್ತಿಲ್ಲ, ರಾಮ ರಾಮ ಅಂತೀವಪ್ಪ, ನೀವು ರಾಮ ರಾಮ ಅಂದ್ಬಿಟ್ಟು ಹೇಳಿದೆ. ಅವಾಗಂದ್ರು ಸುಧಾ ಓದ್ಕೊಂಡ್ರು ಓದ್ತಿದ್ರು ಏನಾದ್ರು ಯಾರಿಗಾದ್ರೂ ಗತಿ ಒಂದೇ, ಅವನ ನಾಮಸ್ಮರಣೆ ಅದು ಸದಾ ಇರಬೇಕು. ನೀವು ಬರೀ ರಾಮ ಅಂತೀರ, ನಾವು ಸುಧಾ ಸೇರಿಸಿ ರಾಮ ಅಂತೀವಿ ಅಷ್ಟೇ. ಅದರ ಅರ್ಥ ಎಲ್ಲ ಚಿಂತನೆ ಮಾಡ್ತಾ ರಾಮ ಅಂತೀವಿ, ನೀವು ಬರೇ ರಾಮ ಅಂತೀರಾ? ಒಟ್ಟಾರೆ ಇದು ನಾನು ನೋಡಬೇಕಾದ ವಿಚಾರ. ಹಾಗಾದ್ರೆ ಈ ಪ್ರೋಷ್ಠಪದಿ ಜನ್ಮದಲ್ಲಿ ಸಾರ್ಥಕವಾದ ಪ್ರೋಷ್ಠಪದಿ ಆಗಬೇಕಾದರೆ, ಜನ್ಮದಲ್ಲಿ ಗೋಲ್ಡನ್ ಪೇಪರ್ ಆಗಿ ನಮಗೆ ನಿಲ್ಲಬೇಕಾದರೆ ಇವತ್ತಿಂದೇ ಶುರು ಮಾಡೋಣ. ಏನು? ದೇವರ ನಾಮಸ್ಮರಣೆ ಸಾಯೋ ಪರ್ಯಂತ ನಾನು ಬಿಡಲ್ಲ. ಎಷ್ಟು? ಬೆಳಗ್ಗಿಂದ ರಾತ್ರಿವರೆಗೂ, ಎಲ್ಲಿ ಹೋಗ್ತಾ ಇದ್ರು ಬರ್ತಾ ಇದ್ರು, ಒಂದು ಕಡೆ ಬರ್ತಾ ಇರ್ಲಿಪ್ಪ, ಗಂಟೇನು ಗೊತ್ತೆ. ಏನ ದುಡ್ಡು ಖರ್ಚಿಲ್ಲ, ಊಟ ಹಾಕ್ಲಿಕ್ಕಿಲ್ಲ, ಅವ್ರನ್ನ ಕರೆದು ಇವ್ರ ಕರೆದು ಒದ್ದಾಡೋದಿಲ್ಲ, ಮೈ ಕೈ ಸೂಲಿ ಇಲ್ಲ, ಏನೂ ಇಲ್ಲ. ಹೌದು, ಏ ಪೈಸಾ ಖರ್ಚಿಲ್ಲ, ಸರ 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 ಹೇಳೋದಪ್ಪ, ಏನ್ ಗಂಟು ಹೋಗುತ್ತೆ. ಸೋಂಬೇರಿತನ, ನಿರ್ಲಕ್ಷ್ಯ, ಈ ಎರಡು ಬಿಟ್ಟರೆ ಹೋಗುತ್ತೆ ನೋಡಿ. ಸೋಂಬೇರಿತನ ಇರಬಾರದು, ನಿರ್ಲಕ್ಷ್ಯ ಇರಬಾರದು, ಏಕಾಗ್ರತೆ ಇರಬೇಕು. ಮಾಡ್ತೇನೆ ಮಾಡುತ್ತೇನೆ, ಇದು ಮಾಡಬೇಕಾದ್ರೆ ಈ ತರ ನಮ್ಮಲ್ಲಿ ಡ್ರೈವಿಂಗ್ ಫೋರ್ಸ್ ಅಂದ್ರೆ ಇಂತ ಬರಬೇಕಾದ್ರೆ ಡ್ರೈವಿಂಗ್ ಫೋರ್ಸ್ ಯಾವುದು? ಮನೆ ತುಂಬಾ ಡಿಟಿಪಿ ಮಾಡಿಕೊಂಡು ಹಾಕೊಂಡ್ಬಿಡಿ, ಸಾವು 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 ಅಂತ ಹಾಕೊಂಡ್ಬಿಡಿ. ಎಲ್ಲಿ ನೋಡಿದ್ರು ಕಾಣಿಸ್ತಾ ಇರ್ಬೇಕದು. ಅಪ್ಪ, ಸಾವು ಯಾವಾಗ ಬರುತ್ತೋ ಗೊತ್ತಿಲ್ಲ, ಯಾವಾಗ ಬರುತ್ತೋ ಗೊತ್ತಿಲ್ಲ, ಆದಷ್ಟು ಮಾಡೋಣ ಆದಷ್ಟು ಮಾಡೋಣ ಅಂತ ಆಗುತ್ತೆ. ಹಿಂದಿನವರಿಗೆ ಸಾವು ನೆನಪಿರ್ತಾ ಇತ್ತು, ನಮಗೆ ಸಾವು ನೆನಪಿಲ್ಲ. ಅದಕ್ಕೆ ಕ್ಯಾಶುವಲ್ ಆಗಿ ಕಳೀತಾ ಇದ್ವಿ. ಜಸ್ಟ್ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಬ್ಯುಸಿ ಆಗಿದ್ಬಿಟ್ಟು ದೇವರನ್ನ ಪಕ್ಕಕ್ಕೆ ಹಾಕ್ಬಿಟ್ಟಿದ್ವಿ, ನಮ್ಮ ಸಾಧನೆ ಪಕ್ಕಕ್ಕೆ ಹಾಕೊಂಡಿದ್ವಿ. ಹೌದಲ್ಲ, ನಾನು ರಿಯಲ್ ಫ್ಯಾಕ್ಟ್ ಮಾತಾಡ್ತಾ ಇದ್ದೆ. ಹಾಗಾದ್ರೆ ಚಿಕ್ಕ ಬದಲಾವಣೆ, ತುಂಬಾ ಬದಲಾವಣೆ ಆಗಿದ್ದೀರಾ? ಆಚಾರ ಕಾಟ ಕೊಟ್ಟು 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 ಹೋಗುವ, ತುಂಬಾ ಬದಲಾವಣೆ ಆಗಿದ್ದೀರಾ? ಇದೊಂದು ದೀಕ್ಷಾ ಹಿಡಿಯೋಣ, ದೊಡ್ಡ ವ್ರತ ಅಂತೆ. ನಿಮ್ಮ ಮನೆಗೆ ಬಂದ್ರೆ ಊಟಕ್ಕೆ, ನೀವೇನು ಅಡಿಗೆ ಮಾಡಿದ್ರು ನಾನು ಊಟ ಮಾಡ್ತೇನೆ, ಇಲ್ಲ ಅಂದಿಲ್ಲ. ನನಗಿಷ್ಟವಾದ ಹಾಕಿದ್ರೆ ಸ್ವಲ್ಪ ಜಾಸ್ತಿ ವ್ರತ ಮಾಡ್ತೇನೆ ಅಷ್ಟೇ ಅಲ್ವಾ. ಹಾಗೆ ನಾವು ಏನೇ ವ್ರತಗಳು ಮಾಡಿದ್ರು ದೇವ್ರ ಪ್ರೀತರ ಆಗ್ತಾರೆ. ಆತನಿಗಿಷ್ಟವಾದ ಮಾಡಿದ್ರೆ ನಾ ಇನ್ನಷ್ಟು ಪ್ರೀತರ ಆಗ್ತಾರೆ. ಆತನಿಗಿಷ್ಟವಾದ ವ್ರತ ಯಾವುದು ಅಂದ್ರೆ ಈ ವ್ರತವಂತೆ, ಸದಾ ದೇವರ ನಾಮ ನಮ್ಮ ನಾಲಿಗೆಯಲ್ಲಿದ್ದರೆ ದೇವರು ಪ್ರೀತರಾಗುವಷ್ಟು ನಾವು ಇನ್ ಯಾವ ವ್ರತ ಮಾಡಿದ್ರು ದೇವರಿಗೆ ಪ್ರೀತಿ ಆಗಲ್ಲ. ಅಷ್ಟಾಗಲ್ಲ, ಎಲ್ಲ ವ್ರತ ಬಿಡಬೇಕು ಅಂತ ನನ್ನ ತಾತ್ಪರ್ಯ ಅಲ್ಲ, ಈ ವ್ರತ ಹಿಡ್ಕೊಳ್ಳಿ ಅಂತ. ಈ ವ್ರತ ಮಾಡಿದ್ದೀರಾ, ಎಲ್ಲಾ ವ್ರತ ಅದರಲ್ಲೇ ಬಂದ್ಬಿಡುತ್ತೆ, ಎಲ್ಲಾ ವ್ರತ ಅದರಲ್ಲೇ ಬರುತ್ತೆ. ಮಾಡಬೇಕಾಗಿದ್ದೇನು, ದೇವರ ನಾಮಸ್ಮರಣೆ ಬರಲಿ. ಆದರೆ ಎಚ್ಚರ ಇರಲಿ, ಬರೇ ನಾಮ ಬರೋದು ಬೇಡ. ಯತಃ ತದ್ವಿಷಯ ಮತಿ, ಅವನ ನೆನಪು ಬಂದಿರಲಿ ಆ ನಾಮಸ್ಮರಣೆಯಲ್ಲಿ ಎಂದು. ಹಾಗಾದರೆ ಯಾವ ನಾಮಸ್ಮರಣೆ ಮಾಡಲಿ, ನಮ್ಮ ಕುಲದೇವರದ, ನಮ್ಮ ಮಠದ್ದೇವರದ, ನಿಮ್ಮ ಮಠದ್ದೇವರದ, ಯಾವ ದೇವರ ಸ್ಮರಣೆ ಮಾಡಲಿ ಅಂತ ಕ್ವಶನ್ ಮಾರ್ಕ್ ಅಲ್ವಾ, ತುಂಬಾ ಬರುತ್ತಲ್ಲಿ. ರೂಪ ನಿಶ್ಚಯ ಮಾಡಿದ್ದಾರೆ, ಬಿಂಬನ ಚಿಂತನೆ ಬರುವವರೆಗೂ ಒಂದು ರೂಪ ಮಾಡಬೇಕಂತ ಸದಾ ಚಿಂತನೆ ಮಾಡಬೇಕು. ಯಾವುದದು ಅಂದ್ರೆ ಕೃಷ್ಣೇತಿ ಮಂಗಳಂ ನಾಮ ಯಶ ವಾಚಿ ಪ್ರವರ್ತತೆ ಶ್ರೀಕೃಷ್ಣಾಯ ನಮಃ ಎಂಬುದು ಕಾಮನ್ ಸಬ್ಜೆಕ್ಟ್. ಯಾಕಂತೀಯ, ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಕೆಲಸ ಮುಗಿದ ಮೇಲೆ ಎಲ್ಲರೂ ಕೃಷ್ಣಾರ್ಪಣ ಮಸ್ತು ಅಂದಿಲ್ಲ, ರಾಮಾರ್ಪಣ ಮಸ್ತು ಅಂದ್ರು. ಈಗ ನಾವು ಕೃಷ್ಣಾರ್ಪಣ ಮಸ್ತು, ರಾಮಾರ್ಪಣ ಮಸ್ತು ಇಲ್ಲ, ಏನ್ ರಾಮ ಇಲ್ಲೇನು. ಎಲ್ಲರೂ ಅದ್ವೈತಿಗಳು ಮೊದಲುಕೊಂಡು ಎಲ್ಲರೂ ಹೇಳು ಶ್ರೀಕೃಷ್ಣಾರ್ಪಣ ಮಸ್ತು. ಯಾಕೆ ಅಂದ್ರೆ ಹಿಂದಿನ ಯುಗದ ಮೂರ್ತಿ, ಅವರನ್ನೇ ಆರಾಧನೆ ಮಾಡಬೇಕು ನಾವು. ಹೇಗೆ, ಕೃಷ್ಣವರ್ಣಂ ಕಲವು ಕೃಷ್ಣ ಸಾಂಗೋಪಾಂಗಂ ಸಪಾಶ್ವತಂ ಯಜ್ಞೈಹಿ ಸಂಕೀರ್ತನ ಪ್ರಾಯೈಹಿ ಯಜಂತಿಹಿ ಸುಮೇಧಸ. ಒಳ್ಳೆ ಜ್ಞಾನಿಗಳವರು ಏನ್ ಮಾಡುತ್ತಾರೆ, ಈ ಕಲಿಯುಗದಲ್ಲಿ ಕೃಷ್ಣ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಅಂತ ಕೃಷ್ಣ ನಾಮ ಸದಾ ಇರಬೇಕು ಹೇಳ್ತಾರೆ. ಕೃಷ್ಣೇತಿ ಮಂಗಳಂ ನಾಮ, ಕೃಷ್ಣ ಎಂಬ ಮಂಗಳಕರವಾದ ನಾಮ. ಯಸ್ಯ ವಾಚಿ ಪ್ರವರ್ತತೆ, ಯಾರ ನಾಲಿಗೆಯಲ್ಲಿ ಬರುತ್ತೋ ತಸ್ಯ ಭಸ್ಮೀ ಭವಂತಿ ಆಶು ಮಹಾಪಾತಕ ಕೋಟೆಯ. ಅದು ಏನೇ ಪಾಪ ಮಾಡಿರಲಿ ಎಲ್ಲ ನಾಶ 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 ಆಗ್ತವೆ, ಅದ್ಭುತವಾಗಿರತಕ್ಕಂಥದ್ದು ಹೇಳ್ತಾರೆ. ದೇವರ ಹೆಸರಿನಲ್ಲಿ ಎಷ್ಟು ತಾಕತ್ತಿದೆ, ಪಾಪ ಕಳೆಯುವ ತಾಕತ್ತಿದೆ ಅಂದ್ರೆ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನ. ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಪಾಪಗಳು ಒಂದು ಕಡೆ ಸೇರಿ ಸಂಕಲ್ಪ ಮಾಡಿಕೊಂಡು 100 ವರ್ಷ ಅಥವಾ 100 ಕಲ್ಪ ಸಾಧನೆ ಮಾಡಿದ್ರು ಕೂಡ, ಏನು ಬರೆಯ ಪಾಪ ಮಾಡ್ತೇವೆ ಒಂದು ಚೂರು ಕೂಡ ಪುಣ್ಯ ಮಾಡಬಾರದು ಅಂತ ಗ್ಯಾರಂಟಿ ಇಟ್ಕೊಂಡು ಮಾಡಿದ್ರು ಕೂಡ ಭಗವಂತನ ನಾಮ ಉಚ್ಚಾರ ಮಾಡಿದರೆ ಎಷ್ಟು ಪಾಪ ಹೋಗುತ್ತೋ ಅಷ್ಟು ಪಾಪ ಮಾಡ್ಲಿಕ್ಕೆ ಆಗಲ್ಲ ಅವರಿಗೆ ಎಂದು. ಅಂತ ತಾಕತ್ತಿದೆ. ಈಗ ನಮ್ಮ ಕರ್ತವ್ಯ ಏನು, ಈಗಲಿಂದ ಶುರು ಮಾಡೋಣ. ಈ ನಾಮಕ್ಕೆ ಅಷ್ಟು ತಾಕತ್ತಿದೆ ಎಂಬ ನಂಬಿಕೆಯಿಂದ ಅವನನ್ನೇ ನೆನೆದು ದೇವರನ್ನೇ ನೆನೆದು ಆ ನಾಮಸ್ಮರಣೆ ಸದಾ ಮಾಡೋಣ. ಮಾರ್ಕ್ ಮಾಡಿಕೊಳ್ಳಿ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ನನ್ನ ನಾಮಸ್ಮರಣೆ ಮಾಡಿ, ಕ್ಯಾಜುವಲಾಗಿ ಮಾಡಿ, ಮಧ್ಯೆ ಮಧ್ಯೆ ಮರ್ತು ಹೋಗಿ, ಅಡ್ಡಿ ಇಲ್ಲ, ಏನು ಕೊಬ್ಬೆ ಮುಣಗೋಗಿಲ್ಲ, ಮರ್ತು ಹೋಗಿ ಮತ್ತೆ ಮತ್ತೆ ಹೌದು 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 ಆಚಾರ ಹೇಳಿದ್ರಪ್ಪ ಅಂತ ಮಾಡ್ಕೊಳ್ಳಿ. ಅವತ್ತೆಷ್ಟು ಬಂತು ಅಂತ ರಾತ್ರಿ ಮಾರ್ಕ್ ಮಾಡಿ, ಮಾರನೇ ದಿವಸ ಚೂರು ಜಾಸ್ತಿ ಮಾಡಿ, ಮಾರನೇ ದಿವಸ ಹಾಗೆ ಹಾಗೆ ಬರೋ ಪೃಷ್ಠಪದಿಗೆ ಎಲ್ಲರ ಬಾಯಲ್ಲಿ ಕೂಡ ಕೃಷ್ಣ ಶ್ರೀಕೃಷ್ಣಾಯ ನಮಃ ಎಂಬುದು ಹಗಲು ರಾತ್ರಿ ಎಷ್ಟಿರ್ತೇವೋ ಎಷ್ಟು ತಿರುಗ್ತಾ ಇರ್ತೇವೋ ಏನು ಮಾಡ್ತಾ ಇರ್ತೀವೋ ಒಂದ ಕಡೆ ನಾಡಿ ಹೊಡಿತಾ ಇರಬೇಕು, ಅವನ ನಾಮಸ್ಮರಣೆ ಬರ್ತಾ ಇರಬೇಕು. ಅಲ್ಲ ಅವನ ರೂಪಸ್ಮರಣೆ, ಅವನೇ ತಲೆಗಿಟ್ಕೊಂಡು ಕೂತ್ರೆ ಖರ್ಚ ಆಗಲ್ಲ ಅಂದ್ರೆ ಅದಕ್ಕೆ ಅಂದ್ರು ವಿರಾಟ್ ರೂಪ ಇದೆ ಅಲ್ಲ, ಅವನ ಹೆಸರೇ ಕೃಷ್ಣ, ಅವನ ಹೆಸರೇ ಪ್ರಿಯ, ಅವನೇ ಪ್ರಿಯ, ಅವನೇ ಕೃಷ್ಣ, ಅವನನ್ನೇ ಸದಾ. ಅಲ್ರಿ ಇಲ್ಲಿದ್ದವನ ನೆನೆದ ಕೂತ ಕೆಲಸ ಹೇಗೆ, ಎಲ್ಲಾ ಕಡೆ ಇದ್ದವನ ಅವನೇ ಕೃಷ್ಣ. ಅದರಿಂದ ನೋಡಿದಾಗೆಲ್ಲ ಹೇಳಿದ್ದೆ ನಾನು, ರೋಡ್ ಅಲ್ಲಿ 10 ದಿನ ಕಾಣಿಸಿದ್ರ ಅಲ್ಲಿ ವಿರಾಟ್ ರೂಪ ಸ್ಮರಣೆ ಮಾಡಿ, ವಿರಾಟ್ ರೂಪ ಹರಿಯ ಮಹಾವಿರಾ ಬಹಳ ದೊಡ್ಡದಾಗುತ್ತೆ, ಬೇಡಪ್ಪ ಶ್ರೀಕೃಷ್ಣಾಯ ನಮಃ ಅಂದಾಗ ಎಲ್ಲಾ ರೂಪಗಳಿಗೂ ಒಂದು ನಮಸ್ಕಾರ, ಜಸ್ಟ್ ಒನ್ ಗ್ಲಾನ್ಸ್ ಅಲ್ಲಿ ಆಗ್ಬಿಡ್ತಾ ಇರುತ್ತೆ ಆ ತರ. ಅಷ್ಟೇ ಅಲ್ಲ, ಒಂದು ಸಲ ದೃಷ್ಟಿ ಹೋಗ್ತಾ ಇದ್ರೆ ನಮ್ ದೃಷ್ಟಿ ಕುದುರೆ ತರ ಹೀಗೆ ಅಲ್ಲ, ಹೀಗೂ ಹೀಗೂ ಹೋಗ್ತಾ ಇರುತ್ತೆ, 3 ಡೈಮೆನ್ಷನ್ ಅನ್ನೋದು ಹೌದಾ. ಅವಾಗ ಅಲ್ಲಿ ಕಾರು ಕಾಣ್ತಾ ಇದೆ, ಗೋಡೆ ಕಾಣ್ತಾ ಇದೆ, ಗಿಡ ಕಾಣ್ತಾ ಇದೆ, ಇವರು ಕಾಣ್ತಾ ಇದ್ದಾರೆ, 10 ಜನ ಹೋಗ್ತಾ ಇದ್ದಾರೆ ರೋಡ್ ಅಲ್ಲಿ. ಗಂಟೆ ಏನ್ ಹೋಯ್ತು, ಎಲ್ಲ ಒಂದ್ ಸೇಮ್ ಪಿಕ್ಚರ್, ಒಂದು ಫೋಟೋ ತೆಗೆದ್ರೆ ಎಲ್ಲ ಕವರ್ ಆಗತ್ತಲ್ಲ, ಈ ಫೋಟೋ ಬರ್ತಾ ಇದೆ. ಅಲ್ಲಿ ಸ್ವಾಮಿ ಇದ್ದಾನೆ ಒಂದು ಸಲ, ಶ್ರೀ ಕೃಷ್ಣಾಯ ನಮಃ, ಎಲ್ಲದಕ್ಕೂ ನಮಸ್ಕಾರ, ಭಗವಂತ ರೂಪ ನಮಸ್ಕಾರ. ಹೋಗ್ತಾ ಹೋಗ್ತಾ ಆದ್ರೆ ಎಷ್ಟು ಸಲ ಬಂದ್ರು ಅಷ್ಟು ಸಲ ದೇವರಿಗೆ, ಪ್ರಾಕ್ಟಿಕಲಿ ಇಟ್ ಇಸ್ ಪಾಸಿಬಲ್. ಹೌದಲ್ಲ, ಮಾಡ್ತಾ ಮಧ್ಯೆ ಮಧ್ಯೆ ಮರೆಸ್ತಾನ, ಮರೆಸ್ಲಿಪ್ಪ ಹೊಟ್ಟೆ ಕೊಡ್ತಾನೆ. ಯಾಕಂದ್ರೆ ಆ ಮರುವಿಗೆ ಬೇಕಾದಂತಹ ಪಾಪ ಸುಟ್ಟು ಹೋಗ್ತಾ ಬರ್ತಾ ಇರುತ್ತೆ. ಸ್ಮರಣೆ ಮಾಡ್ತಾ ಮಾಡ್ತಾ ಬಂದ್ರೆ ಜಾಸ್ತಿ ಆಗ್ತಾ ಬರುತ್ತೆ. ಅವಾಗ ಏನಾಗುತ್ತೆ, ಖಚಿತವಾಗಿ ನಮಗೆ ವಿಶೇಷವಾಗಿರ್ತಕ್ಕಂಥ ತತ್ವಜ್ಞಾನ ಬರುತ್ತೆ, ಗುರುಗಳ ಅನುಗ್ರಹ ಆಗುತ್ತೆ. ನಾವು ಗುರುಗಳ ಕಾಲಿಗೆ ಬೀಳಲಿಕ್ಕೆ ಮೊದಲೇ ಅವರ ತಲೆ ಮೇಲೆ ಕೈ ಇಡ್ತಾರೆ, ಬಾಪ ಅಂತಾರೆ. ಯಾಕೆ, ನಮ್ಮಲ್ಲಿ ಆ ಕಾಂತಿ ಬೆಳೆದಿರುತ್ತೆ, ನಮ್ಮ ಮೇಲೆ ನಮ್ಮ ನೋಡಿದ ಕೂಡಲೇ ದೇವರು ಒಳಗಿದ್ದ ದೇವರು ಗುರುಗಳಲ್ಲಿ ದೇವ, ಅಯ್ಯೋ ನಮ್ಮವ್ ನೋಡೋ ನಮ್ಮವ್ ನೋಡೋ ಅಂತ ಅವಳಿಗೆ ಪ್ರೇರಣೆ ಮಾಡ್ತಾ ಇರ್ತಾನೆ ಅಲ್ವಾ. ಆ ಥರ ಮಾಡ್ತಾ ಇರ್ತಾರೆ ಸ್ವಾಮಿಗಳು. ಒಬ್ಬರು ನೋಡೇ ಬಾ ಬಾ ಬಾ, ಯಾಕೆ ಅಲ್ಲಿ ಒಳಗೆ ಸ್ವಾಮಿ ಕೂತಿದ್ದಾನೆ ಬಾ ಅನಿಸ್ತಾ ಇದ್ದಾನೆ, ಇಲ್ಲಿ ಅನಿಸಿಲ್ಲ. ಆ ಅನಿಸುವಂತೆ ಇವನ ಕೇಳ್ಕೊಂತ ಬಂದ್ರೆ ಅನಿಸ್ತಾನೆ. ಗುರುಗಳಂತೆ ಗುರುಗಳ ಕರುಣ ಪಡಿಬೇಕಂದ್ರೆ ಗುರುವಂತರಿಗಾಗಿ ಭಗವಂತನ ಚಿಂತನೆ ಮಾಡಬೇಕು. ಈ ತರ ನಾವು ಸಾಧನೆ ಮಾಡ್ತಾ ಹೋದ್ರೆ ಭಗವಂತ ಕರುಣೆ ಮಾಡ್ತಾನೆ ಎಂಬಲ್ಲಿಗೆ ಶ್ರೀಕೃಷ್ಣ.